ಇದ್ರೆ ಗಾಬರಿ ಆಗುತ್ತಾಗ. ಎಂಥದ್ದು ಗೊತ್ತಾ ಜಗತ್ತಿದು? ಊರ್ಧ್ವ ಮೂಲ ಮಧಶಾಖಂ, ಈ ಜಗತ್ತೊಂದು ವೃಕ್ಷ, ಪರವಾಗಿಲ್ಲ ಅರ್ಥ ಆಗತ್ತೆ ಅಂತ ತಿಳ್ಕೊಂಡ. ಹೇಳಿದರು ಹೇಗಿದೆ ಗೊತ್ತಾ ಇದು? ಇದ್ರ ಬೇರೆ ಮೇಲಿದೆ, ರಿಂಬೆ ಕೆಳಗಿವೆ ಅಂತ ಹೇಳಿದ್ರು. ಬೇರೆ ಮೇಲಿದೆ, ರೆಂಬೆ ಕೆಳಗಿದೆ, ಅದು ಉಲ್ಟಾ ಪಲ್ಟಾ. ನಾವು ಓಡೋದು ಉಲ್ಟಾ ಪಲ್ಟಾ ಆಗಿಬಿಡ್ತಾರೆ ಇವನು ಪಾಪ. ಅದು ನೋಡೋ ಹೊತ್ತಿಗೆನೆ ಜಗತ್ತಿನ ಜಗದೃಷ್ಟದ ಬೇರು ಮೇಲಿದೆ, ಅದರ ರೇಖೆ ಅದರ ಶಾಖೆಗಳೆಲ್ಲ ಕೆಳಗಿವೆ. ಊರ್ಧ್ವಮೂಲಂ ಅಧ ಶಾಖಂ, ತಲೆ ಕೆಳಗಾದ ವೃಕ್ಷ ಕಂಡ ಕಾಣುತ್ತಿದ್ದವು. ತಲೆ ಕೆಳಗಾದ ವೃಕ್ಷ, ಮೇಲೆ ಬೇರು, ಕೆಳಗೆ ರೆಂಬೆ, ಇದು ಭಗವಂತ ಹೇಳಿದಂಥ ಒಗಟಿದು ಒಂದು. ಅದಕ್ಕೆ ಹೇಳ್ತಾ ಇದ್ದು ತಿಳ್ಕೊಂಡ್ರೆ ವೇದ ತಿಳ್ಕೊಂಡಾಗೆ ಒಗಟು ಬಿಡಿಸ್ತಾ ಒಗಟಾಕ್ತಕ್ಕಂಥ ಪದ್ಧತಿ. ಊರ್ಧ್ವಮೂಲಂ ಅಧ ಶಾಖಂ, ಮೇಲೆ ಮೂಲ ಇದೆ, ಶಾಖೆ ಕೆಳಗಿದೆ. ಇದೇನು ಗೊತ್ತಾ? ಅಶ್ವತ್ಥ ವೃಕ್ಷ ಇದು ಒಂದು. ಅಶ್ವತ್ಥ ವೃಕ್ಷ, ಅಶ್ವತ್ಥ ಅಂತ ಅಶ್ವತ್ಥ ವೃಕ್ಷ ಅಲ್ಲ, ಅವ್ಯಯಂ ನಾಶವಾಗದ ಅಶ್ವತ್ಥ ವೃಕ್ಷ. ಈ ಒಂದೊಂದು ಪದಗಳು ಅಷ್ಟು ಕೇರ್ಫುಲ್ಲಾಗಿ ನೋಡಬೇಕು. ಊರ್ಧ್ವಮೂಲಂ ಅಧ ಶಾಖಂ ಅಶ್ವತ್ಥಂ ಪ್ರಾಹುಹು ಅವ್ಯಯಂ, ಮೇಲೆ ಬುಡ ಇದೆ, ಕೆಳಗೆ ರೆಂಬೆಗಳಿವೆ. ಇದು ಅರ್ಥ ಆಗೋದೆ ಭಾರಿ ಕಷ್ಟ. ಏನಿದು ತುಂಬ ಕಷ್ಟದ ಶ್ಲೋಕ? ಹಾಗೆ ವೃಕ್ಷ ಯಾರೂ ನೋಡೇ ಇಲ್ಲ ಅಂತ ವೃಕ್ಷನ ಯಾರು ಕೂಡ. ಮೇಲೆ ಬುಡ ಇದ್ದು ಕೆಳಗೆ ರೆಂಬೆ ಇರತಕ್ಕಂಥ ವೃಕ್ಷ ಕಾಣಕ್ಕೆ ಸಾಧ್ಯವೇ ಇಲ್ಲ. ಇದೆಂಥ ವೃಕ್ಷ ಅಂತ ಕೇಳಿದರೆ ಒಗಟದ ಒಂದು. ಒಗಟಿಗೆ ಏನೇನೋ ಅರ್ಥ ಬರೀತಾರೆ. ಒಗಟು ಬಿಡಿಸೋದು ಯಾವಾಗಲೂ ಕಷ್ಟನೇ. ಚಿಕ್ಕ ಮಕ್ಕಳು ಹೇಳ್ತಾರೆ, ಏ ತಪ್ಪು ಹೇಳಿದ್ದು ಬಿಡು ಅಂತ ಹೇಳಿಬಿಡ್ತಾರೆ ತಕ್ಷಣ. ಅವನು ಉತ್ತರ ಗೊತ್ತಿರೋನು, ಏ ಯಾವಾಗ ನಗ್ತಿರ್ತಾನೆ, ಉತ್ತರ ಅಲ್ಲ ಅಂತ ಹೇಳಿಬಿಡು. ತಂದೆ ಸೋಲ್ತಾನೆ, ಮಗ ಗೆಲ್ತಾನೆ ಅಂಥದ್ದು. ಈ ಒಗಟಂತೂ ವಿಚಿತ್ರ ಒಗಟಿದು. ಊರ್ಧ್ವ ಮೇಲಿದೆ, ಮೇಲೆ ಬೇರು ಮೇಲಿದೆ, ಕೆಳಗೆ ಜಗತ್ತಿದೆ, ಶಾಖೆಗಿಡಿವೆ. ಏನು ಅದಕ್ಕೆ ಅರ್ಥ? ಉಳಿದ ಪದಾರ್ಥಗಳು ವಿಚಿತ್ರ ಅರ್ಥಗಳು. ಆಚಾರ್ಯರು ಬರೀತಾರೆ, ಎಷ್ಟು ಚೆನ್ನಾಗಿರೋ ಅರ್ಥ ಬರೀತಾರೆ. ಬೇರೆ ಒಗಟು ಅಂದರೆ ಒಗಟೇನೇ ಇದು ಒಂದು. ವೃಕ್ಷ ಹಾಗೇನೂ ಇಲ್ಲ, ಇದ್ರ ಬೇರು ಕೆಳಗೇನೇ ಇದೆ, ಬೇರು ಕೆಳಗೇನೇ ಇದೆ, ಶಾಖೆಗಳು ಮೇಲೇನೇ ಇವೆ. ಮತ್ತು ಕೃಷ್ಣ ಹೇಳಿದ್ನಲ್ಲ ಅಂದರೆ, ಕೃಷ್ಣ ಸರಿಯಾಗಿ ಹೇಳಿದ್ದೆ, ನಮಗೆ ಅರ್ಥವಾಗಿಲ್ಲ ಅಷ್ಟೇನೆ. ಇಲ್ಲಿ ಊರ್ಧ್ವ ಅಂದರೆ ಮೇಲೆ ಕೆಳಗೆ ಅಂತ ಅರ್ಥ ಅಲ್ಲ. ಇದಕ್ಕೆ ಬುರ ಯಾರು ಗೊತ್ತಾ? ಊರ್ಧ್ವ, ಊರ್ಧ್ವೋ ವಿಷ್ಣು, ವಿಷ್ಣು ಅಂದರೆ ಭಗವಂತ, ಭಗವಂತನೇ ಅದಕ್ಕೆ ಬುಡ. ಅದಕ್ಕೆ ಬುಡ ಮೇಲಿರ್ತಕ್ಕಂಥ ಅಂತ ಕರೆದ್ರೆ ಹೊರತು ಬೇರೆ ಅರ್ಥ ಅಲ್ಲ. ಅದಕ್ಕೆ ಬುಡ ಎಲ್ಲಿದೆ ಜಗತ್ತಿಗೆ ಅಂದರೆ ಮೇಲಿದೆ ಅಂದರೆ ವಿಷ್ಣು ಇದಕ್ಕೆ ಮೂಲ, ಭಗವಂತನಾದ ವಿಷ್ಣು ಮೂಲ. ಆದ್ದರಿಂದ ಊರ್ಧ್ವ ವಿಷ್ಣುವಿಗೆ ಏನಂತ ಹೆಸರು? ಊರ್ಧ್ವ ಅಂತ ಹೆಸರು. ಊರ್ಧ್ವ, ಊರ್ಧ್ವಗ ಸತ್ವಥಾಚಾರ, ವಿಷ್ಣು ಸಹಸ್ರನಾಮದಲ್ಲಿ ಊರ್ಧ್ವಗ ಅಂತ ಕರೆದಿದ್ದಾರೆ. ಪರಮಾತ್ಮ ಊರ್ಧ್ವ ಯಾತಕ್ಕೆ ಅಂದರೆ ಎಲ್ಲರ ಮೇಲಿದ್ದಾನೆ, ಅದಕ್ಕೆ ಊರ್ಧ್ವ ಅಂತ ಪರಮಾತ್ಮನ ಹೆಸರು. ವಿಷ್ಣು ಸರ್ವೋತ್ತಮತ್ವ ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ಮಾತಿದ್ದು. ಎಲ್ಲರೂ ಈಕ್ವಲ್ ಆಗಿದ್ದರೆ ಊರ್ಧ್ವ ಅನ್ನೋ ಪದನೇ ಉಪಯೋಗ ಇಲ್ಲ. ಯಾರು ಹೇಳ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಕೇಳ್ತಾರೆ. ಯಾವುದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಅಂದರೆ ನಮ್ಮ ವಠಾರದಲ್ಲಿ ಯಾವುದು ಫಸ್ಟ್ ಫ್ಲೋರು ಅಂತಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು, ಕುಳ್ಕೊಂಡು ಭಾರಿ ಸುಲಭ. ಆಗ ಜಗತ್ತಿನ ಅವಾಗ ಏನಾಗುತ್ತಾಗ? ಫಸ್ಟ್ ಫ್ಲೋರಿಂದ ಊರ್ಧ್ವ ಶಬ್ದ ಬರೋದಿಲ್ಲ. ಊರ್ಧ್ವ ಶಬ್ದ ಬಂದಾಗ ತಾರತಮ್ಯ ಇದೆ ಅಂತ ಅರ್ಥ. ತಾರತಮ್ಯ ಇದ್ದಾಗ ಮಾತ್ರ ಫ್ಲೋರ್ ಅಂದ ತಕ್ಷಣ ಎಷ್ಟೇ ಫ್ಲೋರ್ ಅಂತ ಹಾಕಿ ಹೇಳ್ತಾನೆ. ಆಗ ಅದರ ತಾರತಮ್ಯ ಶುರುವಾಗೋದಾಗಲೇನು? ಜಗತ್ತಿನಲ್ಲಿ ತಾರತಮ್ಯ ಇದೆ, ಎಲ್ಲರೂ ಒಂದೇ ರೀತಿ ಇಲ್ಲ. ದೇವತೆಗಳಲ್ಲಿ ತಾರತಮ್ಯ ಇದೆ, ಜೀವರಲ್ಲಿ ತಾರತಮ್ಯ ಇದೆ, ಜಡಗಳಲ್ಲಿ ತಾರತಮ್ಯ ಇದೆ, ವಸ್ತುಗಳಲ್ಲಿ ತಾರತಮ್ಯ ಇದೆ. ಅದಿಲ್ಲದೆ ಹೋಗಿದ್ದಿದ್ರೆ ಜಗತ್ತಿನಲ್ಲಿ ವ್ಯವಹಾರ ಮಾಡೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಬೆಸ್ಟ್ ಬೆಟರ್ ಕಾನ್ಸೆಪ್ಟ್ ಇಲ್ಲದೆ ಇಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋಗಲೂ ಅಷ್ಟೇ, ನಾಟಕಕ್ಕೆ ಹೋದರೂ ಅಷ್ಟೇ, ಟಿ ವಿ ಕೊಂಡ್ಕೊಂಡ್ರೂ ಅಷ್ಟೇ, ಅದರಲ್ಲೂ ತಾರತಮ್ಯ. ಮತ್ತೆ ಬೆಸ್ಟ್ ಯಾವುದು, ಸೆಕೆಂಡ್ ಇದೆ ಯಾವುದು, ಹಾಗೆ ಯಾವುದು, ಇದೆ ಯಾವುದು, ಅಲ್ಲಿ ಹಾಕಿರ್ತಾನೆ ಸ್ಪೆಷಲೈಸ್ ಹಾಕಿರ್ತಾನೆ. ಈ ಟಿ ವಿ ಸ್ಪೆಷಲೈಸ್ ಇಷ್ಟು ಸ್ಪೆಷಲ್ ಐಟಮ್ಸ್ ಇವೆ ಅಂತ ಹಾಕಿರ್ತಾನೆ. ತಾರತಮ್ಯ ಹೇಳುತ್ತದೆ ಎಲ್ಲ ಕೂಡ. ಬೆಸ್ಟ್ ಅನ್ನೋ ಕಾನ್ಸೆಪ್ಟ್ ಒಂದೇ, ಊರ್ಧ್ವ ಅನ್ನೋ ಕಾನ್ಸೆಪ್ಟ್ ಒಂದೇ. ವಿಷ್ಣು ಸರ್ವೋತ್ತಮನಾದ್ದರಿಂದ ಅವನೇ ಎಲ್ಲಕ್ಕೂ ಮೂಲವಾಗಿದ್ದಾನೆ, ಅವನೇ ಎಲ್ಲಕ್ಕೂ ಮೂಲವಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಒಂದು ಭಾಗ ತಿಳ್ಕೊಂಡಾಗಾಯಿತು. ಆಮೇಲೆ ಕೆಳಗೆದ್ದವರು ಯಾರು, ಶಾಖೆಗಳು ಕೆಳಗಿರೋ ಯಾವು ಅಂತ ಕೇಳಿದರೆ ಹೇಳ್ತಾರೆ, ಅಧ ಶಾಖಾಹ ಊರ್ಧ್ವ ಮೂಲಂ ಅಧ ಶಾಖಂ. ಅಧ ಅಂದರೆ ಕೆಳಗಿನ ದೇವತೆಗಳು, ಉಳಿದ ಎಲ್ಲ ದೇವತೆಗಳು ಕೂಡ ರೆಂಬೆಗಳು ಮಾತ್ರ. ವಿಷ್ಣು ಮೂಲದಂತೆ ಮೇಲಿದ್ದಾನೆ, ಆದರೆ ಅತ್ಯಂತ ಶ್ರೇಷ್ಠನಾದ ವಿಷ್ಣು ಜಗತ್ತಿಗೆ ಮೂಲವಾಗಿದ್ದಾನೆ. ಉಳಿದೆಲ್ಲ ದೇವತೆಗಳೇನಾಗಿದ್ದಾರೆ? ದೇವತೆಗಳು, ಜೀವರು ಎಲ್ಲ ಕೂಡ ಶಾಖೆಗಳಂತೆ ಇದ್ದಾರೆ, ರೆಂಬೆಗಳಷ್ಟೇ. ರೆಂಬೆ ಎಷ್ಟು ದೊಡ್ಡಿದ್ರು ಕೂಡ ಮೂಲದಷ್ಟು ಗಟ್ಟಿ ಅಲ್ಲದು. ಮೂಲದ ಸ್ಟ್ರೆಂತ್ ರೆಂಬೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಷ್ಟೇ ದೊಡ್ಡದಿದ್ರು ಕೂಡ ಅವಲಂಬಿಸಿರೋದು ಮೂಲವನ್ನೇ ಇದೆ. ಆ ಮಟ್ಟಿಗೆ ಅದು ವೀಕೆ. ಮೂಲೋತ್ಕತೆ, ಮಗ ಸಾವಿರಾರು ಕೆಲಸ ಮಾಡಿರಲಿ, ಆದರೆ ಒಂದು ಮರಿಬಾರದು, ಅವನ ಅಪ್ಪನ ಮಗ, ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೆಗೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಜಗತ್ತಿನಲ್ಲಿ ಎಲ್ಲ ರೆಂಬೆ ಎಷ್ಟು ದೊಡ್ಡದಿದ್ರು ಕೂಡ ಅದು ವಿಷ್ಣುವನ್ನೇ ಆಶ್ರಯಿಸಿದೆ. ಎಂಥದ್ದು ದೊಡ್ಡ ದೊಡ್ಡ ದೇವತೆಗಳು ಕೂಡ ವಿಷ್ಣುವಲ್ಲೇ ಅವಲಂಬಿಸಿದರು. ಭಾಗವತ ಪುರಾಣದಲ್ಲಿ ಇದೇ ಮಾತನ್ನು ಹೇಳ್ತಾರೆ, ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜ ಉಪಶಾಖಾಹ. ಮೂಲಕ್ಕೆ ನೀರು ಹಾಕಿದಾಗ ರೆಂಬೆಗಳೆಲ್ಲ ಮುಟ್ಟುತ್ತೆ. ಒಳ್ಳೆ ಒಗಟಿನ ಬಿಡಿಸಿ ಹೇಳ್ತಾ ಇದ್ದಾರೆ. ರೆಂಬೆಗೆ ನೀರು ಹಾಕಿ ಕುಡಿದ್ರೆ ದಡ್ಡ ಅಂತಾರೆ. ಒಂದೊಂದು ರೆಂಬೆಗೆ ನೀರು ಹಾಕ್ತಾ ಕೊಡೋದು, ಬುಡ ಮಾತ್ರ ಸಿಮೆಂಟ್ ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾರೆ ನಡಿ ಅಂತೆ. ಆರ್ ಸಿ ಸಿ ಹಾಕಿ ಬಡ್ದು ಹಾಕಿಬಿಟ್ಟಿದ್ದಾರೆ, ಮುಗಿದೋಗಿ ಹಾಕಿದ್ದು ಹಾಕಿದ್ದಾರೆ ರೆಂಬೆಗಳ ನೀರನ್ನು. ಇನ್ನೂ ಸಾಲದು ಒಣಗಿ ಶುರು ಆಯಿತು, ಎಲೆ ಹಾಕಲಿಕ್ಕೆ ಶುರು, ಒಂದೊಂದು ಎಲೆ ಹಾಕಲಿಕ್ಕೆ ಶುರು ಮಾಡಿಬಿಟ್ಟ. ಏನು ಎಲ್ಲ ಒಣಗಿ ಬಿದ್ದೋಗುತ್ತೆ ಆ ಕಡೆಗೆ. ಇನ್ನೊಬ್ಬಿದ್ದಾನೆ, ಒಂದು ಎಲೆಗೆ ನೀರು ಹಾಕೋದಿಲ್ಲ, ಒಂದು ರೆಂಬೆ ನೀರು ಹಾಕೋದಿಲ್ಲ, ಬರ್ತಾನೆ ಬುಡಕ್ಕೆ ನೀರು ಹಾಕಿಬಿಡ್ತಾನೆ. ಇವನು ಹಾಕಿದ ವೃಕ್ಷ ಬೆಳೀತಾನೆ ಇದೆ, ಅವನು ಹಾಕೋದೆಲ್ಲ ಬೆಳೆದು ಹೋಗ್ತಾನೆ ಇತ್ತು. ಜಗತ್ತು ಮಾಡ್ತಿರೋದು ಹಾಗೆ, ಆ ದೇವರ ಹತ್ರ ಹೋದೆ ಇಲ್ಲೋದೆ ಅಲ್ಲೋದೆ ಹೋಗ್ತಾನೆ ಇರ್ತಾನೆ ಹೋಗ್ತಾನೆ ಇರ್ತಾನೆ, ಕೊನೆಗೆ ಹೋಗೇ ಬಿಡ್ತಾನೆ, ಕೊನೆಗೆ ಕೆಲಸಕ್ಕೆ ಬರೋದೇ ಇಲ್ಲ. ಇನ್ನೊಬ್ಬರು ಪ್ರಹ್ಲಾದ ಏನು ಮಾಡ್ತಾನೆ, ಎಲ್ಲೂ ಹೋಗೋದೇ ಇಲ್ಲ. ಅವರಪ್ಪ ಬ್ರಹ್ಮದೇವರು ಎಲ್ಲೆಲ್ಲೋ ಹೋಗಿ ಬಂದ, ಪಾಪ ಮಗ ಮನೆ ಬಿಟ್ಟು ಹೋಗಲಿಲ್ಲ ಹೊರಗಡೆ. ಅದು ಮಂದರ ಪರ್ವಕ್ಕೆ ಹೋದ, ತಪಸ್ ಮಾಡ್ದ, ಹಾಗೆ ನಿಂತ ಹೀಗೆ ನಿಂತ ಏನೇನೋ ಮಾಡ್ದೆ ಕೊನೆಗೆ. ಆದರೆ ಮಗ ಮನೆ ಬಿಟ್ಟೇ ಹೋಗಲಿಲ್ಲ, ಆರಾಮಾಗಿ ಇದ್ದಲ್ಲೇ ಇದ್ದ. ಇವ್ರ ತಂದೆ ಏನೇನೋ ಹಾರಾಡಿದ, ಪಾಪ ಮಗ ನಗದ ಆರಾಮಾಗಿದ್ದ. ಯಾತಕ್ಕೆ ಗೊತ್ತಾ? ಊರ್ಧ್ವ ಮೂಲಂ ಚಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿ ಆಶ್ರಯೇತ. ವಿಶ್ವದ ಮೂಲವಾದ ನಾರಾಯಣನನ್ನು ಆಶ್ರಯಿಸಿದ್ದರ ಫಲ ಕೂತಲ್ಲೇ ಗೆಲವನ್ನು ಕಂಡ. ನರಸಿಂಹದೇವರು ಅಲ್ಲೇ ಬಂದರು, ಅವು ಬಿಟ್ಟ ಹಿರಣ್ಯಕಶಿಪವನ್ನು ಕೊಂದರು, ಹಿಡಿದ ಪ್ರಹ್ಲಾದ ಉದ್ಧಾರ ಮಾಡಿಬಿಟ್ರು. ಅಂದರೆ ಪ್ರಹ್ಲಾದನಿಗೆ ವೃಕ್ಷ ಗೊತ್ತಿದ್ದಕ್ಕೆ ಬದುಕಿದ. ಎಷ್ಟು ಜನಕ್ಕೆ ಗೊತ್ತಿದೆ ಒಗಟಿದು? ಅಲ್ಲೆಲ್ಲಿ ಹೋಗಿ ಏನೋ ಮಾಡ್ಕೊಂಡು ಜನ ಸಾಯ್ತಾರಲ್ಲ, ಭಗವದ್ಗೀತೆ ಅರ್ಥ ಕೇಳಿದವರಿಗೆ ಇನ್ನು ಏನು ಮಾಡಬೇಕು ಅಂತ ಉತ್ತರ ಗೊತ್ತಾದಾಗಲೆ. ಊರ್ಧ್ವ ಮೂಲಂ ದೇವರನ್ನು ಹಿಡಿದು ಬಿಟ್ಟರೆ ಮುಗಿದೋಯ್ತು ಅಷ್ಟೆ. ಅವನು ಮೂಲ ಅಂದಮೇಲೆ ಮೂಲ ಗಟ್ಟಿಯಾಗಿದ್ದರೆ ಆಯ್ತು. ಅದಕ್ಕೆ ದಾಸರು ಹೇಳ್ತಾರೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಕಂಡು ಕಂಡು ಕರ್ಕೊಂಡು ಬಂದು ನಿಂತ್ಕೊಳ್ಬೋದು, ಕೇಶವರ ಅಟೆಂಡರ್ ಮುಂದೆ ನಿಂತ್ಕೊಳ್ಳೋದು, ಕೇಶವರ್ಗೆ ಬಂದು ನಿಂತ್ಕೊಳ್ಳೋದು, ಅದ್ರ ಬಂದು ಹೋಗಿ ಹೆಡ್ ಆಫೀಸ್ ಹೆಡ್ ಬಂದು ನಿಂತ್ಕೊಂಡ್ಬಿಟ್ರೆ ಒಂದೇ ಸರ್ತಿಗೆ SR ಆಗುತ್ತೆ ಫಸ್ಟ್. ಅದು ಅವ್ನು ಒಳ್ಳೆಯವಾಗಿರೋ ಸಾಮಾನು ನೋ ಅನ್ನೋದೇ ಇಲ್ಲ. ಎರಡನೇದು ಕಂಡ್ಕೊಂಡು ಜನ ಕೊನೆಗೆ ಎಸ್ ಅನ್ಸ್ಕೊಂಡು ಅವನು ಹೇಳಿದೆ ಗೆಟ್ ಔಟ್ ಅಂದ ಉದೋದ ಕತೆ. ಇವರೆಲ್ಲರ ಕೈಯಲ್ಲಿ ಕೊಟ್ಟು ಕೊಟ್ಟಿದ್ದೆ ಕೊಟ್ಟು ದುಡ್ಡಿನ ಪಾಪ, ಅಲ್ಲಿ ಹೋಗಿ ನಿಂತ್ಕೊಂಡ ಒಂದು ಸರ್ತಿ ಗೆಟ್ ಔಟ್ ಅಂದ ದುಬ್ಬಿಸ್ಕೊಂಡು ಬರ್ತಾನೆ ಆ ಕಡೆ. ಅದು ಕಂಡ ಕಂಡ ದೇವತೆಗಳ ಹತ್ರ ಹೋಗಿ ಶರಣಾಗದಕ್ಕಿಂತ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅದರಲ್ಲಿರೋ ಯಶಸ್ಸು ಬೇರೆ ಯಾವುದರಲ್ಲಿ ಬರುತ್ತೆ? ಪ್ರಹ್ಲಾದ ತಿಳ್ಕೊಂಡ ತತ್ವ ಊರ್ಧ್ವ ಮೂಲಂ ಅಥ ಶಾಖಂ. ಬ್ರಹ್ಮಾದಿಗಳು ಎಷ್ಟೇ ದೊಡ್ಡವರಾಗಿರಲಿ, ಅವರ ಶಾಖೆಗಳೇ ಹೊರತು ಅವರು ಬುಡಗಳಲ್ಲ ಅಂತ. ಇನ್ನು ಬ್ರಹ್ಮಾದಿಗಳೇ ಶಾಖೆಗಳಂದ ಮೇಲೆ ಇನ್ನು ಸಣ್ಣ ಪುಟ್ಟ ಬೂದಿ ಕೊಡೋರೆಲ್ಲ ಯಾವ ಗುಂಪಿಗೆ ಹೋಗ್ಬೇಕು ಲೆಕ್ಕ ಹಾಕಿ ನೋಡಂತೆ. ಎಲ್ಲರೂ ಎಲ್ಲೆಲ್ಲೋ ಬರ್ತಾರೆ ಹೊರತು ಯಾವ ಗುಂಪಿಗೆ ಸೇರೋದೇ ಇಲ್ಲ. ಎಲ್ಲದಕ್ಕೂ ಮೂಲಾಧಾರ ಅಂದರೆ ಭಗವಂತನೇ. ಆದ್ದರಿಂದ ಊರ್ಧ್ವ ಮೂಲಂ ಅಥ ಶಾಖಂ, ಇದೇನು ಜಗತ್ತು? ಅಶ್ವತ್ಥ ವೃಕ್ಷ ಅಂತ ಕರೆದ್ಬಿಟ್ಟು ಅಶ್ವತ್ಥ ವೃಕ್ಷ. ಅದಕ್ಕೆ ಭಗವಂತ ಹೇಳ್ತಾನೆ, ಅಶ್ವತ್ಥ ವೃಕ್ಷಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ತಾನೇ ಹೇಳಿದ, ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ಕರೆದ. ಅದಕ್ಕಿದು ವ್ಯಾಖ್ಯಾನ ಇತ್ತು, ಎಲ್ಲ ವೃಕ್ಷಗಳು ಅಶ್ವತ್ಥ ವೃಕ್ಷ, ನಾನು ನನ್ನ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಯಾತಕ್ಕೆ ಹೇಳಿದ ಅಂದರೆ ಅದು ಅರ್ಥ ಮಾಡಿಕೊಂಡ್ರೆ ಜಗತ್ತು ಅರ್ಥವಾಗುತ್ತೆ. ಆದ್ದರಿಂದ ಅಶ್ವತ್ಥ ವೃಕ್ಷ ಅರ್ಥ ಮಾಡಿಕೊಂಡ್ರೆ ಜಗತ್ತೇ ಅರ್ಥವಾಗುತ್ತೆ. ಅದಕ್ಕೆ ಜಗತ್ತನ್ನು ಅಶ್ವತ್ಥ ವೃಕ್ಷದ ತನ್ನ ಸನ್ನಿಧಾನ ಅಂತ ಭಗವಂತ ತಿಳಿಸ್ತಾ ಇದ್ದ. ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ಇರ್ತಾರಂತೆ, ಅದು ವಿಶೇಷ. ಮಧ್ಯಭಾಗದಲ್ಲಿ ಸಾಕ್ಷಾತ್ ನಾರಾಯಣ ಇರ್ತಾನೆ, ಆಮೇಲೆ ಮೇಲುಗಡೆಗೆ ರುದ್ರದೇವರು ಇರ್ತಾರೆ. ಮೂಲತೋ ಬ್ರಹ್ಮರೂಪಾಯ ಬ್ರಹ್ಮದೇವ, ತ್ರಿಮೂರ್ತಿಗಳನ್ನು ಒಳಗೊಂಡಂತಹ ಅಂದರೆ ಅವರೇ ವೃಕ್ಷವಾಗಿರ್ತಾರೆ ಅಂತ ಅರ್ಥ ಅಲ್ಲ, ಸನ್ನಿಧಾನ ಇಟ್ಟಿರ್ತಾರೆ ಅಂತ ಅರ್ಥ. ಆ ಸನ್ನಿಧಾನದಲ್ಲಿ ಅಷ್ಟು ವಿಶಿಷ್ಟವಾದಂಥ ವೃಕ್ಷದ ಒಂದು ಸನ್ನಿಧಾನದಲ್ಲಿ ಅವರ ಒಂದು ವಿಶಿಷ್ಟವಾದಂಥ ಪ್ರವೇಶ ಮಾಡಿದ್ದಾರೆ. ಅದಕ್ಕೆ ಅಶ್ವತ್ಥ ವೃಕ್ಷಕ್ಕೆ ಅಷ್ಟು ಮಹತ್ವ ಇದೆ. ಅಶ್ವತ್ಥ ಅಂತ ಜಗತ್ತನ್ನು ಯಾಕೆ ಕರೀತಾರೆ? ದೊಡ್ಡ ಒಗಟದು ಒಂದು ಅಶ್ವತ್ಥದ ಏನು ಕಾಮನ್ ಫ್ಯಾಕ್ಟ್ರಿ ಇದರೊಳಗೆ ನೋಡಿದ್ರೆ ಏನು ಗೊತ್ತಾಗೋದೇ ಇಲ್ಲ. ಮೇಲ್ನೋಟಕ್ಕೆ ಅಶ್ವತ್ಥ ವೃಕ್ಷಕ್ಕೂ ಜಗತ್ತು ಏನು ಸಾಮ್ಯ ಅಂದರೆ ಏನು ಗೊತ್ತಾಗೋದಿಲ್ಲ. ಆಚಾರ್ಯ ಬಿಡಿಸ್ತಾರೆ, ಇದು ಅಶ್ವತ್ಥ ಅಂದರೆ ಆ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇದರ ಅರ್ಥನೇ ಬೇರೆ ಅಂತ ಹೇಳಿದರು. ವೃಕ್ಷ ಅಂತ ನೆನಪಾರೆ, ಅಶ್ವತ್ಥ ನೆನಪು ಮಾಡಿಕೊಳ್ಳಿ, ಅರ್ಥ ಮಾತ್ರ ಹಾಗಲ್ಲ. ಈ ಜಗತ್ತನ್ನ ಅಶ್ವತ್ಥ ಅಂತ ಯಾಕೆ ಕರೀತಾರೆ ಗೊತ್ತೇನು? ಅರ್ಥ ಹೇಳೋ ಕ್ರಮ ನೋಡಬೇಕು, ನಮಗೆ ಎಷ್ಟು ಆಶ್ಚರ್ಯವಾಗುತ್ತೆ. ಶ್ವಃ ಅಂದರೆ ನಾಳೆ ಅಂತ ಅರ್ಥ. ಶ್ವಃ ಅಂದರೆ ನಾಳೆ, ಸಂಸ್ಕೃತ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ. ಶ್ವಃ ಅಂದರೆ ನಾಳೆ. ಶ್ವಃ ಅಪಿ ಏಕಪ್ರಕಾರೇಣ ತಿಷ್ಠತಿ ಇತಿ ಶ್ವತ್ಥಃ, ನಾಳೆ ಕೂಡ ಇವತ್ತಿದ್ದ ಹಾಗೆ ಇರುತ್ತೆ. ಅದೇನಂತ ಕರೀತಾರೆ? ಶ್ವತ್ಥ ಶ್ವತ್ಥ ಅಂತ ಹೆಸರು. ಆದರೆ ನಾಳೆ ಇವತ್ತಿದ್ದಾಗಿರೋದಿಲ್ಲ, ಅದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ನಾಳೆ ಇವತ್ತಿದ್ದಾಗಿರೋದಿಲ್ಲ. ಬೆಂಗಳೂರು ನೋಡಿದ್ರೆ ಗೊತ್ತು, ಹಿಂದಿದ್ದು ಹೇಗಿತ್ತು ಬೆಂಗಳೂರು, ಇವತ್ತು ಹೇಗೆ ಹೋಗಿಬಿಟ್ಟೆ ಅಂತ ಕೇಳ್ತಾರೆ. ಹಿಂದೆ ಆಗಿತ್ತು, ಇವತ್ತು ಹೇಗಿದೆ, ನಿನ್ನೆ ಇದ್ದಾಗ ಇವತ್ತಿಲ್ಲ, ಇವತ್ತಿದ್ದ ನಾಳೆ ಇರೋದಿಲ್ಲ, ಅದಕ್ಕೆ ಅಶ್ವತ್ಥ ವೃಕ್ಷ ಅಂತ ಕರೀತಾರೆ. ಅಷ್ಟೇ ಸುಲಭವಾದ ಮಾತು. ಯಾರು ಎವರ್ ಚೇಂಜಿಂಗ್ ಅಂತ ಅರ್ಥ. ಜಗತ್ತೇನಾಗುತ್ತೆ ಗೊತ್ತಾ? ಯಾವಾಗಲೂ ಬದಲಾಗ್ತಾನೆ ಇರುತ್ತೆ, ಬದಲಾಗ್ತಾನೆ ಇರುತ್ತೆ. ಗುರುತೇ ಸಿಗೋದಿಲ್ಲ. ಇವತ್ತು ಯಾವೂರಿಗೆ ಬೆಂಗಳೂರಲ್ಲ, ಯಾವೂರಿಗೆ ಬೇಕಾದರೂ ಹೋಗಿ ಬಿಟ್ಟುಬಿಡಿ, ಮನೆಗೆ ಹೋಗಿ ಆಲ್ಟ್ರೇಷನ್ ಮಾಡಿಸಿರ್ತಾರೆ ಆಗಲೇ. ವಾಸ್ತು ಅಂತ ಈ ಕಡೆ ಅಂದಿರ್ತಾರೆ, ಆ ಕಡೆ ಇದ್ದಿರ್ತಾನೆ, ಎರಡು ತಲೆಗಳು ಮಾಡೋದೊಂದು ಬಾಕಿ ಅಷ್ಟೇ. ಇನ್ನೆಲ್ಲ ಬದಲಾವಣೆ ಮಾಡಾಕ್ಬಿಟ್ಟಿರ್ತಾರೆ. ಹೋಸರತ್ ಬಂದ ಒಂದು ರೀತಿ, ಈ ಸರ್ತಿ ಇನ್ನೊಂದು ರೀತಿ ಮನೆ. ಅದಕ್ಕೆ ಈ ಚೇಂಜ್ ಎಂಬುದು ಜಗತ್ತಿನ ನೇಚರ್ ಅಂತ ಕರೀತಾರೆ. ಚೇಂಜ್ ಎಂಬುದು ಜಗತ್ತಿನ ನೇಚರ್, ಬದಲಾಗ್ತಾನೆ ಇರುತ್ತೆ ಜಗತ್ತು. ದೇವ್ರು ಯಾರು ಗೊತ್ತಾ? ಕಾಂಟ್ರಾಸ್ಟು, ಬದಲಾಗೋದೇ ಇಲ್ಲ ದೇವ್ರ ವೈಶಿಷ್ಟ್ಯ. ಎಂದೂ ಬದಲಾಗದವರು ಭಗವಂತ, ಶಶ್ವದೇಕ ಪ್ರಕಾರ ಅಂತ ಕರೀತಾರೆ. ಎವರ್ ಚೇಂಜ್ಲೆಸ್, ಇವರು ಎವರ್ ಚೇಂಜಿಂಗ್. ಇದೇ ದೇವರಿಗೂ ದೇವರಿಗಿರೋ ವ್ಯತ್ಯಾಸ ಅಂತಿದೆ. ದೇವರು ಬದಲಾಗೋದೇ ಇಲ್ಲ, ಅವತ್ತು ನಾರಾಯಣ, ಅವತ್ತು ನಾರಾಯಣ, ಅವತ್ತು ಕೃಷ್ಣ, ಅವತ್ತು ಅವನೇನೆ. ಇವತ್ತು ಏಕೋ ನಾರಾಯಣ ಸಿದ್ಧ ಬ್ರಹ್ಮ, ಇವತ್ತು ಚೀಫ್ ಮಿನಿಸ್ಟರ್ ಚೇಂಜ್ ಆಗಿಬಿಡ್ತಾರೆ. ಎಷ್ಟೋ ಸರ್ತಿ ಹೇಗಾಯ್ತು ಗೊತ್ತೇನು? ಒಂದ್ಸರ್ತಿ ಪಾಪ ಅಕ್ಟೋಬರ್ ಪ್ರಿಂಟ್ ಮಾಡಿಸ್ಬಿಟ್ರೆ ಎಲ್ಲ ಕೂಡ ಡೈರಿಗಳು ಪ್ರಿಂಟ್ ಮಾಡಿಸ್ಬಿಟ್ಟು ಕೊಡಬೇಕಲ್ಲ. ಮಿನಿಸ್ಟರ್ ಎಲ್ಲ ಹೆಸರಾಕ್ಬಿಟ್ರು, ಎಲೆಕ್ಷನ್ ಆಯಿತು, ಮಿನಿಸ್ಟ್ರಿ ಪ್ರಿನಿಸ್ಟ್ರಿ ಹೋಗಿಬಿಡ್ತು ಪೂರ್ತಿಯಾಗಿ. ಅಷ್ಟು ಡೈರಿನೂ ಎಲ್ಲ ಇದು ಮಾಡಿಬಿಟ್ಟು ಸ್ಕ್ರ್ಯಾಪ್ ಮಾಡಿ ಹಾಕಿಬಿಟ್ಟು ಹೊಸ ಪ್ರಿಂಟ್ ಮಾಡಿಸ್ಬೇಕಾಯ್ತು. ಅಂದರೆ ಒಂದು ತಿಂಗಳಲ್ಲಿ ಎಂಟೈರ್ ಇದೇ ಚೇಂಜ್. ದೇವ್ರ ಬಗ್ಗೆ ಆಗಿಲ್ಲ, ಮತ್ತೆ ವಿಷ್ಣುಸಹಸ್ರ ಹೇಳ್ಕೊತ ಕೂತಿರೋದು ಮತ್ತೆ ನಾಳೆ ಬೇರೆ ಹೇಳ್ರಿ ಅಂತ ಹೇಳೋ ಪ್ರಸಂಗ ಇಲ್ಲ. ಯಾವಾಗ ಹೇಳಿದ್ರು ವಿಷ್ಣುಸಹಸ್ರನಾಮನೆ, ವಿಶ್ವಂ ವಿಷ್ಣು ವಶತ್ಕಾರೋ ಭೂತಭವ್ಯ ಹೋತ್ರ, ಭೂತ ಭವ್ಯ ಭವತ್ ಪ್ರಭು. ಭೂತ ಅಂದ್ರೆ ಹಿಂದಿನ, ಭವ್ಯ ಅಂದ್ರೆ ಮುಂದಿನ, ಭವತ್ ಅಂದ್ರೆ ಈಗಿನ, ಪ್ರಭು ಸ್ವಾಮಿ. ಎಲ್ಲಾ ಕಾಲಕ್ಕೂ ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಒಬ್ಬನೇ ಸ್ವಾಮಿ. ಅದು ಅಂದ್ರೆ ಅವದೇ ಅಶ್ವತ್ಥ ಪರಮಾತ್ಮ. ಅಶ್ವತ್ಥದ ಶತ್ ಅವ ಅಂದ್ರೆ ಜಗತ್ತು ಅಶ್ವತ್ಥ, ಅವನು ಶತ್ ಅಂದ್ರೆ ಅವನು ಎಲ್ಲರೂ ಯಾವ ಕಾಲಕ್ಕೂ ಕೂಡ ಒಂದೇ ರೀತಿ ಇರ್ತಾನೆ. ಕೃಷ್ಣ ಏನು ಮಾಡ್ದ? ಚಿಕ್ಕ ಮಗು ಆಕಳಿಸಕ್ಕೆ ಬಾಯಿ ತೆಗೆದ, ಆಕಳಿಸ್ದ, ನೋಡ್ತಾನೆ ಬ್ರಹ್ಮಾಂಡ ಕಾಣ್ತಾ ಇದೆ, ಯಶೋದಾದಿ ಬ್ರಹ್ಮಾಂಡ ಕಾಣಿಸ್ತಾ. ಮತ್ತೊಂದು 4 ತಿಂಗಳಾಯ್ತು ನೋಡ್ತಾಳೆ, ಮತ್ತೆ ನೋಡಿರ್ತಾಳೆ, ಮಣ್ಣು ತಿಂದ ಬಾಯಿ ತೆಗೆದ ನೋಡಿದ್ರೆ ಮತ್ತೆ ಬ್ರಹ್ಮಾಂಡ ತೋರಿಸ್ತಾ. ಮಗುವಾಗಿದ್ದು ಬ್ರಹ್ಮಾಂಡ ತೋರಿಸ್ತಾ, ಆಮೇಲೆ 3 ತಿಂಗಳಾಯ್ತು ಬ್ರಹ್ಮಾಂಡ ತೋರಿಸ್ತಾ, ಆಮೇಲೆ ನೋಡಿ ಕಾಲಿಯನ ಮೇಲೆ ನಿಂತ್ಕೊಂಡ ಮತ್ತೆ ಕುಣಿದಾಡ್ದ, ಆಮೇಲೆ ನೋಡಿದ್ರೆ ಅರ್ಜುನ್ ಮುಂದೆ ಮತ್ತೆ ಬಾಯಿ ತೆಗೆದ ಬ್ರಹ್ಮಾಂಡ ತೋರಿಸ್ತಾ, ಭೀಷ್ಮಕರಾದ್ರ ಮುಂದೆ ಬ್ರಹ್ಮಾಂಡ ತೋರಿಸ್ತಾ, ದುರ್ಯೋಧನ ಮುಂದೆ ಬ್ರಹ್ಮಾಂಡ ತೋರಿಸ್ತಾ. ಅಂದ್ರೆ ನಾ ವಯಸ್ಸಾಗಿಲ್ಲ ಆಮೇಲೆ ತೋರಿಸ್ತೀನಿ ಅಂತ ಹೇಳಿಲ್ಲ ಕೃಷ್ಣ, ಆಮೇಲೆ ಬಾ ಮಾಡ್ತೇನೆ ಅಂತ ಈಗ ಸದ್ಯ ಸಣ್ಣವನಿದ್ದೇನೆ ಅಂತ ಹೇಳಿಲ್ಲ. ಯಾವ ಕಾಲಕ್ಕೆ ಒಂದೇ ರೀತಿ ಇದ್ದಾನೆ ಅಂದ್ರೆ ಬಾಲಕ. ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಜಗತ್ತು ಹಾಗಿಲ್ಲ ಆದ್ದರಿಂದ ಅಶ್ವತ್ಥ ಅಂತ ಕರೀತಾರೆ. ಪರಮಾತ್ಮ ಆಗಿದ್ದಾನಾದ್ರಿಂದ ಅವನನ್ನ ಪೂರ್ಣ ಅಂತ ಕರೀತಾರೆ. ಎಷ್ಟು ದೇವರ ಮಹಿಮೆ ತಿಳಿಸ್ತಕ್ಕಂಥದ್ದು. ಆದ್ದರಿಂದನೇ ದೇವರನ್ನು ಸದಾಕಾಲ ಒಂದೇ ರೀತಿ ಹೇಗಿದ್ದಾನೆ ಗೊತ್ತಾ? ಪೂರ್ಣ ಪೂರ್ಣ ಪೂರ್ಣ, ಪರಿಪೂರ್ಣ ಪರಿಪೂರ್ಣ. ಇವತ್ತು ದುಡ್ಡಿರೋ ಯಾವಾಗ ಒಂದೇ ರೀತಿ ಇರೋದಿಲ್ಲ. ಆ ಚೆಕ್ ಕೊಟ್ಟಾಗ ಒಂದು ರೀತಿ, ಕ್ಯಾಶ್ ಆದಾಗ ಒಂದು ರೀತಿ, ಅಲ್ಲಿದ್ದಾಗ ಒಂದು ಟೋಕನ್ ಕೊಟ್ಟಾಗ ಒಂದು ರೀತಿ, ಮನೇಲಿ ಕೂತಾಗ ಒಂದು ರೀತಿ. ಅಯ್ಯೋ ಭಜಿತೇವೋ ಭಜಿತೇವೋ ಅಂತ. ದೇವರು ಹಾಗಲ್ಲ, ಲಕ್ಷ್ಮೀಪತಿ ಯಾವಾಗಲೂ ಲಕ್ಷ್ಮೀಪತಿಯೇ, ಯಾವಾಗಲೂ ಅದೇ ರೀತಿನೇ, ವ್ಯತ್ಯಾಸವೇ ಇಲ್ಲ. ಎಲ್ಲ ರೂಪಗಳು ಶಂಖಚಕ್ರ ಗದಾಧಿಪದ್ಮಗಣೇನೆ, ಎಲ್ಲ ರೂಪಗಳಿಗೂ ಜ್ಞಾನವೇ, ಎಲ್ಲ ರೂಪಗಳಿಗೂ ಬಲವೇ, ಏನು ನೋಡಿದ್ರೆ ವ್ಯತ್ಯಾಸವೇ ಇಲ್ಲ. ಈಗ ದೇವರು ಯಾರು ಅಂತ ನಮಗೆ ಸುಖವಾಗಿ ಅರ್ಥ ಆಗುತ್ತೆ. ಅಶ್ವತ್ಥನಾಗಿ ಜಗತ್ತಿದೆ, ಪರಮಾತ್ಮ ಹಾಗಿಲ್ಲ. ಊರ್ಧ್ವಮೂಲಂ ಅಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಮತ್ತೆ ಈ ಜಗತ್ತೆಂಥದ್ದು ಗೊತ್ತೇನು? ಒಂದು ಕಡೆ ನೋಡಿದರೆ ಒಂದರ್ಥ ಹೇಳಿದ್ರೀಗ, ನಾಳೆ ಕೂಡ ಇವತ್ತಿದ್ದಾಗಿರೋದಿಲ್ಲ. ಇನ್ನು ಎರಡನೇ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದು ಅಷ್ಟೇ ಅಪೂರ್ವವಾದ ಅರ್ಥ. ಅಶ್ವತ್ಥ ಈಗ ಹೊಸ ರೀತಿ ಬಿಡಿಸ್ತಾರೆ. ಮೊದಲೇನು ಆ ಶತ್ಥ, ಈಗ ಹಾಗಲ್ಲ ಅಶ್ವತ್ಥ. ಏನು ಹಾಗಂದರೆ ಅಶ್ವ ಅಂದರೆ ಕುದುರೆ, ಈಗ ಅಶ್ವ ಅಂದರೆ ಕುದುರೆ, ಥ ಅಂದರೆ ಇರೋದು. ಅಶ್ವವತ್ ತಿಷ್ಠತೀತಿ ಅಶ್ವತ್ಥ. ಈ ಜಗತ್ತು ಹೇಗಿದೆ ಅಂದರೆ ಕುದುರೆ ಇದ್ದಾಗಿದೆ ಅಂತ ಹೇಳಿಬಿಟ್ಟು. ಜಗತ್ತು ಹೇಗಿದೆ ಅಂದರೆ ಕುದುರೆ ಇದ್ದಾಗಿದೆ. ಏನು ಕುದುರೆ ಇದ್ದಾಗಿದೆ ನಮಗೆ ಅರ್ಥನೇ ಆಗೋದಿಲ್ಲ. ಆಚಾರ್ಯ ಬರೀತಾರೆ ಅಶ್ವವತ್ ಚಂಚಲತ್ವೇನ ತಿಷ್ಠತೀತಿ ಅಶ್ವತ್ಥ. ಕುದುರೆ ಹೇಗಿರುತ್ತೆ? ಕುದುರೆ ನಿಂತು ಇವತ್ತು ಕುದುರೆಯಲ್ಲಿ ಜಟಕ ಇದ್ದು ಅದು ಹೋಗಿಬಿಟ್ಟು ಆದ್ದರಿಂದ ಇಲ್ಲ ರೇಸ್ಗೆ ಹೋಗ್ಬೇಕಷ್ಟೆ ಕುದುರೆ ನೋಡ್ಬೇಕಾದ್ರೆ ಹೊರತು ಬೀದಿಯಲ್ಲಿ ಕುದುರೆ ಅಲ್ಲಿ ಹೋಗಿಬಿಟ್ಟು ಕಳ್ಕೊಂಡು ಬಂದ್ಬಿಡ್ತಾನೆ, ಇದ್ದುದ್ದು ಕಳ್ಕೊಂಡು ಬಂದ್ಬಿಡ್ತಾನೆ. ಅವ್ರು ಕುದುರೆ ಕಾಡೋದಿಲ್ಲ, ಅದು ಇರೋ ದುಡ್ಡು ಹೋಗುತ್ತೆ ಅಷ್ಟೇ. ಮತ್ತು ಕುದುರೆ ಹೇಗಿರುತ್ತೆ ನೋಡಿ, ಕುದುರೆಯ ವೈಭವ ಅದು ಮಲಗೋದೇ ಇಲ್ಲ. ಮೊದಲನೇದಾಗಿ ಮಲಗಿದ ಕೂತು ಚಿತ್ರ ಬರೆದ ಅವ್ರಿಗೆ ಕುದುರೆ ಗೊತ್ತಿಲ್ಲ ಅಂತ ಅರ್ಥ. ಮಲಗಿದ ಕುದುರೆ ಚಿತ್ರ ಬರಲಿಕ್ಕೆ ಬರೋದಿಲ್ಲ, ಕುದುರೆ ಮಲಗೋದೇ ಇಲ್ಲ. ಆಮೇಲೆ ಕುದುರೆ ನಿಲ್ಲದ ಚಿತ್ರ ಬರೆದ್ರೆ ಹಾಗೆ ನಿಲ್ಲೋದಿಲ್ಲ, ಹೇಗೆ ನಿಲ್ಲೋದು ಗೊತ್ತೇನೋ? ಅದು ಒಂದು ಕಾಲ ಆ ಕಡೆ, ಒಂದು ಕಾಲ ಈ ಕಡೆ, ಇದು ಯಾವಾಗಲೂ ಮೂವಿಂಗ್ ಪೊಸಿಷನ್ ಇರುತ್ತೆ ಅಂತ. ಯಾವ ರಥದಲ್ಲೂ ಕೂಡ ಎಂಥ ದೊಡ್ಡ ಕಲಾವಿದ ಬರಿಬೇಕಾದ್ರೂ ಕೂಡ ಕುದುರೆ ಬರಿಬೇಕಾದ್ರೆ ಅವ ಕಾಲುಗಳು ಒಂದು ಅವು ಎಲ್ಲ ಕುದುರೆ ಒಂದೇ ರೀತಿ ಇರೋದಿಲ್ಲ, ಒಂದು ಹಾಗೆ ಒಂದು ಕಾಲು ಇಟ್ಟಿರುತ್ತೆ. ಹೋಗಲಿಕ್ಕೆ ರೆಡಿ ಅದು ಈಗಾಗಲೇ. ಚಂಚಲ ಅಂತ ಕರೀತಾರೆ ಚಂಚಲ, ನಾಲ್ಕಾಲು ಸ್ಟ್ರೇಟಾಗಿ ಇಟ್ಟಿಲ್ಲದೇ ಇಲ್ಲ, ಯಾವಾಗಲೂ ಚಂಚಲ. ಜಗತ್ತು ಚಂಚಲ, ಅದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ಅಶ್ವತ್ತಿಷ್ಠತೀತಿ ಅಶ್ವತ್ಥ. ಎರಡು ಅರ್ಥ ತಿಳ್ಕೊಂಡು ಬಿಟ್ಟರೆ ಜಗತ್ತಿನ ಪರಿಚಯ ನಮ್ಗೆ ನೋಡಿದಾಗ ಹೌದು ಕರೆಕ್ಟ್ ಅಂತ ಗೊತ್ತಾಗುತ್ತೆ, ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಊಟಕ್ಕಿಂತ ಮುಂಚೆ ಒಂದೇ ರೀತಿ ಇರ್ತಾನೆ, ಊಟ ಅಂದ್ರೆ ಒಂದೇ ರೀತಿ ಇರ್ತಾನೆ, ಏಕಾದಶಿ ಒಂದೇ ರೀತಿ, ದ್ವಾದಶಿ ಒಂದೇ ರೀತಿ, ಅಶ್ವತ್ಥ ಅಂತ ಆಗಲಿಲ್ಲ ಅಲ್ಲಿಗೀಗ. ಅದು ಪಾಳ್ಯಗಿಂತ ಮುಂಚೆ ಒಂದು ರೀತಿ ಹಸಿವು, ಊಟ ಅಂದ್ರೆ ಮಳೆ ಬಿಟ್ಟಿರ್ತಾನೆ ಮತ್ತೆ ಒಂದು ರೀತಿ. ಅವತ್ತು ನಾಟ್ ಅವೈಲೇಬಲ್, ಅವನು ಮೊದಲು ನಾಟ್ ಅವೈಲೇಬಲ್, ಆಮೇಲೆ ನಾಟ್ ಅವೈಲೇಬಲ್. ಇದೆಲ್ಲ ನೋಡಿಕೊಂಡ್ರೆ ನಮಗೆ ತಕ್ಷಣ ಅನಿಸ್ಬೇಕು, ಅಬ್ಬಾ ಈ ಜಗತ್ತು ಎಂಥದ್ದು ಇದು. ಒಂದು ಕೆಲವು ಹೇಳ್ತಾರೆ ಏನ್ರಿ ಬಣ್ಣ ಬದಲಾಯಿಸ್ಬಿಟ್ಟ ಅಂತ ಹೇಳ್ತಾರೆ, ದಡ್ಡ ಆ ಬದಲಾಯಿಸಕ್ಕೆ ಇರೋದವನು ಅಂತ ಹೇಳ್ತಾರೆ. ಬಣ್ಣ ಬದಲಾಯಿಸ್ತೇವೆ ದೇವರು ಒಬ್ಬನೇನೆ. ಜಗತ್ತು ಬಣ್ಣ ಕೆಲಸ ಆಗೋರಿಗೆ ಒಂದು ರೀತಿ ಕೆಲಸ ಆದ್ರೆ ಮತ್ತೆ ಬೇರೆ ಆಗಿಬಿಡ್ತಾನಾಗ್ಲೇನೆ. ಈ ಬಣ್ಣ ಬದಲಾಯಿಸುವಿಕೆ ಉಳಿದವರ ಲಕ್ಷಣ. ಆದರೆ ದೇವರು ಮಾತ್ರ ಹಾಗಲ್ಲ, ಅವನು ಆರಾಧನೆ ಮಾಡ್ತಾರಲ್ಲ ಅವನು ಭಕ್ತರು ಹಾಗಲ್ಲ, ಸರಿಯಾಗಿರ್ತಾರೆ. ಬರೀ ಮನುಷ್ಯ ಅಂದರೆ ಬದಲಾಗೋನೆ ಅವನು. ಮಕ್ಕಳೇ ಕೈ ಕೊಡ್ತಾರೆ, ತಂದೆ ತಾಯಿಗಳು ಕೈ ಕೊಡ್ತಾರೆ, ಕೈ ಕೊಡದರೆ ಜನಗಳೇ ಇಲ್ಲ. ಈ ರೀತಿ ಬದಲಾಗಲಿಕ್ಕೆ ಕಾರಣ ಅವರ ಸ್ವರೂಪವೇ ಅಂಥದ್ದು. ಇದು ನಮಗೆ ಗೊತ್ತಾದರೆ ನಾವು ಎಲ್ಲಿ ಶಾಶ್ವತವಾದ ನೆಲೆಯನ್ನು ಕಾಣಬೇಕು, ಶಾಶ್ವತವಾದ ನೆಲೆಯಲ್ಲಿ ಎಲ್ಲಿ ಕಾಣಬೇಕು. ಹಿಂದೆ ಹೇಳಿದೆ, ಬಸ್ಸಲ್ಲಿ ಹಿಡಿದು ಹೋಗಬೇಕಾದ್ರೆ ನಾವು ಲಗೇಜ್ ಯಾರ ಹತ್ರ ಕೊಡ್ತೇವೆ ಗೊತ್ತೇನು? ಪಕ್ಕದಲ್ಲಿ ಕೇಳ್ತೇವೆ, ಎಲ್ಲಿ ಹಿಡಿತೀರಿ ಅಂತ ಕೇಳ್ತೇವೆ ಫಸ್ಟು. ಅವನು ಇಲ್ಲೇ ಹಿಡಿತೀನಿ ಅಂದರೆ ನಾವು ಎದ್ದೋಗೋದೆ, ನಮ್ಮ ತಮ್ಮ ತೊಗೊಂಡು ಹೋಗ್ತಾನೆ ಅಂತ ಗೊತ್ತು, ಇಳಿಯೋದಿಲ್ಲ, ಕೊಡೋದಿಲ್ಲ ಅವನ ಕೈಲಿ. ಮುಂದೆ ಅಂತ ಹೇಳಿದ ತಕ್ಷಣ ಕೊಡ್ತೇವೆ, ನೋಡಯ್ಯ ಹುಷಾರು, ನನ್ನ ಪ್ರಾಮ ನೋಡ್ಕೋತಿರು ಅಂತ ಹೇಳ್ತಾರೆ. ಯಾತಕ್ಕೆ? ಅವನು ಇಲ್ಲಿರ್ತಾನೆ, ಇದಕ್ಕಿಂತ ಮುಂದೆ ಪ್ರಯಾಣ ಮಾಡ್ತಾನೆ, ಆದ್ದರಿಂದ ನನ್ನ ವಸ್ತು ಗ್ಯಾರಂಟಿ ಆಗಿರುತ್ತೆ ಅಂತ ಅರ್ಥ. ಇಳಿದವನಾಗಿಬಿಟ್ರೆ ಪ್ರಯೋಜನ ಇಲ್ಲ. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ಟರೆ ಯಾಕೆ ಬೇರೆಯವ್ರು ನಂಬೋದು? ಪ್ರಯಾಣಿಕರು ನಂಬಿದ ಹಾಗೆ ಅಷ್ಟೇ. ಯಾವ ಪ್ರಯಾಣಿಕ ನಮ್ಮ ಜೊತೆಗೆ ಬರ್ತಾನೆ, ನಮಗಿಂತ ಮುಂದೆ ಹೋಗ್ತಾನೆ, ಅವನು ನಂಬೋದು ಸೇಫು. ನಮಗಿಂತ ಮುಂಚೆ ಹೇಳಿಯವನಾಗಿಬಿಟ್ರೆ ಕಥೆ ಮುಗಿದೋಯ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ನಮಗಿಂತ ಮುಂಚೆ ಹೋಗೋರು ಆಮೇಲೆ ಹೋಗೋರು, ದೇವರು ಮಾತ್ರ ಎಂದು ಹೋಗೋದೇ ಇಲ್ಲ. ಅದರಿಂದಾಗಿಯೇ ದೇವರನ್ನು ನೆರೆ ನಂಬಿದೆ. ಮಧೃದಯ ಮಂಟಪದಳು ಪರಿಶೋಭಿಸುತ್ತಿರುವ ಪಾಂಡುರಂಗ, ನೆರೆ ನಂಬಿದೆ, ಸಂಪೂರ್ಣ ನಂಬಿದ್ದೇನೆ ಪರಮಾತ್ಮ, ಸದಾಕಾಲ ನನ್ನನ್ನು ನೀನು ಕಾಪಾಡುವಂತೆ ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಅದೇ ಕಾರಣ. ದೇವರು ಅಶ್ವತ್ಥದಂತೆ ಇರತಕ್ಕಂಥ ಜಗತ್ತನ್ನು ಮೂಲವಾಗಿ ನಿಯಮನ ಮಾಡ್ತಾ ಇದ್ದಾನೆ. ಜಗತ್ತು ಮಾತ್ರ ಚಂಚಲ, ಚಂಚಲ ಅನ್ನೋದು ಮೊದಲನೇ ಶ್ಲೋಕದ ಒಟ್ಟು ತಾತ್ಪರ್ಯ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುಹು ಅವ್ಯಯಂ. ಆದರೆ ಇನ್ನೊಂದು ಫೇಸ್ ಇದೆ, ಜಗತ್ತು ಕುದುರೆಯಂತೆ ಇದೆ, ಜಗತ್ತು ನಾಳೆ ಬದಲಾಗತ್ತೆ, ಇಷ್ಟು ಹೇಳಿಬಿಟ್ರು. ಆದರೆ ಇನ್ನೊಂದು ಮುಖ ಏನು ಗೊತ್ತಾ? ಅವ್ಯಯಂ. ಕೆಲವು ವಾದ ಮಾಡ್ತಾರೆ, ಮಾಯಾವಾದಿಗಳು ಹೇಳ್ತಾರೆ ಜಗತ್ತು ಸುಳ್ಳು ಹೋಗಿಬಿಡುತ್ತೆ ಅಂತ ಹೇಳಿಬಿಡ್ತಾರೆ. ಜಗತ್ತು ಸುಳ್ಳು, ಭಗವಂತ ಹೇಳ್ತಾರೆ ಅವ್ಯಯಂ, ಇದು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಜಗತ್ತು ಯಾವಾಗಲೂ ಇರುತ್ತೆ, ಅಟ್ ದ ಸೇಮ್ ಟೈಮ್ ಅಶ್ವತ್ಥ. ಎಷ್ಟೋ ಥರದ ವಿದುರಾಶ್ವತ್ಥ ಅಂತ ಕೇಳಿರಬೇಕು. ವಿದುರಾಶ್ವತ್ಥ ವಿದುರ ಹಾಕಿದ ಅಶ್ವತ್ಥ ಅಂತ ಕರೀತಾರೆ. ಇವತ್ತು ಅದೇ ವೃಕ್ಷ ಇವತ್ತಲ್ಲ, ಮತ್ತು ಬೆಳೀತಾನೇ ಇರುತ್ತದು ಒಂದು. ಅದೇ ಏನಿರುತ್ತೆ? ಅವ್ಯಯಂ, ನಾಶವಾಗೋದೇ ಇಲ್ಲ. ಅಶ್ವತ್ಥ ವೃಕ್ಷದ ಲೈಫು ತುಂಬ ದೀರ್ಘವಾದ ಲೈಫ್ ಅದು. ಒಂದು ಜಗತ್ತು ಅಶ್ವತ್ಥ ವೃಕ್ಷದಂತೆ ಇದೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದು ತುಂಬ ದಿವಸ ಇರತಕ್ಕಂಥದ್ದು, ಚೇಂಜ್ ಆಗೋದು ತಪ್ಪಿದ್ದಲ್ಲ, ಇರೋದು ತಪ್ಪಿದ್ದಲ್ಲ. ಅದಕ್ಕೆ ಪರಮಾತ್ಮ ಎರಡು ಪದ ಉಪಯೋಗಿಸ್ತಾನೆ, ಚಂಚಲವಾದ್ದರಿಂದ ಅಶ್ವತ್ಥ, ಯಾವಾಗಲೂ ಇರುತ್ತಾದ್ದರಿಂದ ಅವ್ಯಯ. ಜಗತ್ತು ಸುಳ್ಳು ಅನ್ನೋರಿಗೆ ಕೊಟ್ಟ ಉತ್ತರ ಇದು, ಜಗತ್ತು ಸುಳ್ಳಲ್ಲ. ಜಗತ್ತು ಶಾಶ್ವತ ಅನ್ನೋರಿಗೆ ಮೊದಲ ಪದ ಉತ್ತರ, ಜಗತ್ತು ಸುಳ್ಳು ಎಂಬವರಿಗೆ ಈ ಪದ ಉತ್ತರ. ನಾಸ್ತಿಕರು ಏನು ತಿಳ್ಕೊಂಡಿದ್ದಾರೆ ಜನಗಳೆಲ್ಲ? ನಾವಾಯಿತು, ನಮ್ಮ ಮನೆ ಆಯಿತು, ನಾವಾಯಿತು, ಜಗತ್ತಾಯಿತು. ಎಲ್ಲಿರುತ್ತೆ? ಮನೆ ಎಲ್ಲಿರುತ್ತೆ? ಇವನೆಲ್ಲಿರ್ತಾನೆ? ಎಲ್ಲಿ ಹೋಗ್ತಾನೆ? ಯೋಚನೆ ಇಲ್ಲ ಅವರಿಗೆ, ತಪ್ಪು ತಿಳ್ಕೊಂಡು ಹಾಳಾಗಿ ಹೋಗ್ತಾರೆ. ಆ ಇನ್ನೊಬ್ಬನು ಜಗತ್ತು ಸುಳ್ಳು, ಅವನಿಗೆ ತಿನ್ನು ಹೋಯಿತು. ಜಗತ್ತು ಸತ್ಯ, ಆದರೆ ಶಾಶ್ವತ ಅಲ್ಲ. ಅದರ ಅರ್ಥ ಏನದಕ್ಕೆ? ಪ್ರವಾಹತಃ ನಿತ್ಯ ಅಂತ ಕರೀತಾರೆ. ಅದು ಹೊಸ ಟರ್ಮ್ ಅದು, ಪ್ರವಾಹತಃ ನಿತ್ಯ. ಹಾಗಂದ್ರೆ ಏನು ಅಂದರೆ, ಗಂಗಾ ನದಿಗೋ ಎಲ್ಲ ಹೋಗಿರ್ತಾರೆ, ಸ್ನಾನ ಮಾಡಲಿಕ್ಕೆ ಅಂತ ಮುಳುಗಾಕ್ತಾರೆ, ಮೊದಲೇ ಮುಳುಗ ಹಾಕಿಬಿಟ್ಟ, ಎದ್ದ ಎಣ್ಣೆ ಮುಳುಗ ಹಾಕ್ತಾನೆ. ತಮಾಷೆ ಏನು ಗೊತ್ತೇನು? ಗಂಗಾ ನದಿ ಇದೆಯೋ? ಇದೆ. ಬಟ್ ಮೊದಲು ಮುಳುಗಾಕಿದ ನೀರಿದೆಯೋ? ಇಲ್ಲ, ಹರ್ಕೊಂಡು ಹೋಗಿಬಿಟ್ಟಿದೆ. ಆ ಕಡೆ ಹರ್ಕೊಂಡು ಹೋಗಿದೆ, ನೀರಿದೆ, ಇದು ಸಮಸ್ಯೆ. ನೀರಿದೆ, ಆ ನೀರಿಲ್ಲ. ಅದಕ್ಕೆ ಪ್ರವಾಹದಂತೆ ನಿತ್ಯ ಅಂತ ಕರೀತಾರೆ. ಗಂಗಾ ನದಿ ನಿತ್ಯ, ಆ ವಾಟರ್ ಚೇಂಜ್ ಆಗ್ತಾ ಇರುತ್ತೆ, ಆ ಫ್ಲೋ ಸಬ್ಸ್ಟಿಟ್ಯೂಟ್ ಆಗ್ತಾನೆ ಇರುತ್ತೆ. ಅದರಿಂದಾಗಿಯೇ ಜಗತ್ತು ಹೀಗೆ. ಇವತ್ತು ಜನ ಹೋಗ್ತಾರೆ, ಬೇರೆಯವರು ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಮನೆ ಹೋಯಿತು, ಮತ್ತೆ ಕಟ್ಟಿಸ್ದ. ಒಂದು ಗದ್ದೆ ಹೋದ, ಹೊಲ ಮಾಡ್ದ, ಹೊಲ ಮಾಡ್ದ, ಗದ್ದೆ ಮಾಡ್ದ, ಆ ಸೈಟ್ ಮಾಡ್ದ, ಮಾರದ, ಮತ್ತೇನೋ ಆಯ್ದ. ಹಾಗೆ ಸರ್ಕಲ್ ಆಗ್ತಿರೋದೇ ಇದು ಒಂದು. ಆದ್ದರಿಂದನೇ ಅವ್ಯಯ, ಪ್ರವಾಹತಃ ನಿತ್ಯ ಅಂತ ಕರೀತಾರೆ. ಇವೆಲ್ಲ ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಕಥೆಯಲ್ಲ, ಅದು ಶಾಸ್ತ್ರ. ಒಂದೊಂದು ಪದಗಳು ಕೂಡ ಟೆಕ್ನಿಕಲ್ ಟರ್ಮ್ಸ್ ಅವು. ಆ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಏನೇನೋ ಅರ್ಥ ಆಗುತ್ತೆ, ಅದರಿಂದ ಫಲ ಕೂಡ ಏನೇನೋ ಸಿಗುತ್ತೆ ಹೊರತು ಬೇಕಾದ ಫಲ ಸಿಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಿಜವು ಕಾರು ಸ್ಟಾರ್ಟ್ ಮಾಡ್ತಾನೆ, ಜೋರ ಶಬ್ದ ಆಗುತ್ತೆ, ಬಂದು ಖುಷಿಯಾಗುತ್ತೆ. ಆಮೇಲೆ ನೋಡ್ತಾನೆ ಅಲ್ಲೇ ಶಬ್ದ ಆಗ್ತಾನೆ ಇದೆ, ಬರೀ ಕೇಳ್ತಾನೆ, ಇದಿಷ್ಟೇ, ಇದು ಮುಂದೆ ಹೋಗಲ್ಲ ಶಬ್ದನೇ ಆಗುತ್ತೆ ಅಂತ ಹೇಳ್ತಾನೆ. ಬೈಕೋ ತಿಳಿದು ಹೋಗಿಬಿಡ್ತಾರೆ. ಆ ಶಬ್ದಾಗಲೇ ಕಾರಲ್ಲಿ ಕೂಡೋದಿಲ್ಲ, ಅವ್ರು ಮುಂದೆ ಹೋಗಲ್ಲ ಕಾರಲ್ಲಿ ಕೂತಿರೋದು. ಶಬ್ದ ಎಷ್ಟೇ ಸ್ಟಾರ್ಟ್ ಆಗಿದ್ದು ಗುರ್ತಿ ಶಬ್ದ ಆದರೆ ಸಾಕಷ್ಟೇ ಹೊರತು ಅವ್ರು ಬರೀ ಶಬ್ದನೇ ಆಗ್ತಾ ಕುರಿಯೋದು ಉಪಯೋಗ. ಅದರಿಂದ ಇವತ್ತು ಸ್ಥಿತಿ ಹಾಗಾಗಿದೆ. ಮನುಷ್ಯ ಯಾವುದೋ ಗದ್ದಲದೊಳಗೆ ದೇವರನ್ನೇ ಮರಿತಾನೆ, ತನ್ನ ಗುರಿಯನ್ನೇ ಮರಿತಾನೆ. ಅದಾಗದೇ ಇರಬೇಕಾದ್ರೆ ಇದನ್ನು ನೋಡಬೇಕು ಸರಿಯಾಗಿ. ಕಾರಿನ ವಾಹನಗಳ ಗುರಿ ಹೇಗೆ ಮೂವ್ ಆಗಬೇಕೋ, ಟೆಕ್ನಿಕಲ್ ಟರ್ಮ್ಸ್ ಯಾವಾಗಲೂ ಕೂಡ ಹೊಸ ಹೊಸ ಅರ್ಥವನ್ನು ಕೊಡ್ತಾ ಇರುತ್ತೆ. ಸರಿಯಾದ ಅರ್ಥವನ್ನು ತಿಳ್ಕೊಳ್ಳದೆ ಹೋದರೆ ಭಗವದ್ಗೀತೆಯಿಂದ ಏನೂ ಪ್ರಯೋಜನ ಇಲ್ಲ, ಬಿಟ್ಟರೆ ಉಪಯೋಗನೇ ಇಲ್ಲ. ಓದಬೇಕು, ಸರಿಯಾಗಿ ತಿಳಿದು ಓದಬೇಕು. ಆ ದೃಷ್ಟಿಯಲ್ಲಿ ಈ ಅಧ್ಯಾಯ ಬಹಳ ಅಪೂರ್ವ. ನಾಳೆಯಿಂದ ಈ ಅಶ್ವತ್ಥ ವೃಕ್ಷದ ರೂಪಕ್ಕೆ ಒಳ್ಳೆ ಅಲಂಕಾರ ಅದು ಒಂದು. ಹೇಗೆ ಮುಂದುವರಿಸ್ತಾರೆ ಈ ಜಗದೃಷ್ಟ ತಿಳ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನ ಸ್ವರೂಪ ಹೇಳ್ತಾರೆ, ಜಗತ್ತಿನ ಸ್ವರೂಪ ಹೇಳ್ತಾರೆ. ಅದನ್ನೆಲ್ಲವನ್ನು ಕೂಡ ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಈ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚ.
ಇರೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಪರಮ ಪವಿತ್ರವಾದ ಭಗವದ್ಗೀತೆ ಯಾವ ರೀತಿಯಾಗಿ ಭಗವಂತನ ಅನೇಕ ವಿಧವಾದ ಮಹಾತ್ಮ್ಯವನ್ನು ಭಗವಂತನ ಬಾಯಿಂದಲೇ ನಿರೂಪಣೆ ಮಾಡ್ತಾ ಇದೆ ಎಂಬುದನ್ನು ನೋಡ್ತಾ, ಅದರ 15ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಈ ಜಗತ್ತಿನ ಅತ್ಯಂತ ಮೂಲಭೂತವಾದಂತಹ ರಹಸ್ಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಊರ್ಧ್ವಮೂಲಮಧಶಾಖಂ ಅಶ್ವತ್ಥಂ ರಾಹುರವ್ಯಯಂ ಛಂದಾಂಶಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈ ಜಗತ್ತು ಒಂದು ವೃಕ್ಷ, ಎಂಥದ್ದು ವೃಕ್ಷ ಅಲ್ಲ, ಅಶ್ವತ್ಥ ವೃಕ್ಷ ಮತ್ತು ಅವ್ಯಯವಾದ ವೃಕ್ಷ. ಇದರ ಬುಡ ಊರ್ಧ್ವ, ಇದರ ಶಾಖೆಗಳೆಲ್ಲ ಕೆಳಗೆ, ಇದು ಒಗಟು. ಛಂದಾಂಶಿ ಯಸ್ಯ ಪರ್ಣಾನಿ, ಇವತ್ತು ಇದರ ಪರ್ಣ ಅಂದರೆ ಎಲೆಗಳು, ಇದರ ಎಲೆಗಳೆಲ್ಲ ಛಂದಾಂಶಿ. ಛಂದಾಂಶಿ ವೇದಗಳು ಅಂತ ಅರ್ಥ, ವೇದಗಳೆಲ್ಲ ಇದರ ಎಲೆಗಳು. ಈ ರೀತಿಯಾದ ವೃಕ್ಷವನ್ನು ಯಾರು ತಿಳಿತಾರೋ ಅವರು ವೇದಬಲ್ಲವರಾಗ್ತಾರೆ ಎನ್ನುವ ಮಾತನ್ನು ತಿಳಿಸಿದ್ದಾನೆ. ಅದರ ಅರ್ಥ ಬಹಳ ಅಪೂರ್ವ. ನಿನ್ನೆ ನೋಡಿದಂತೆ ಇದೊಂದು ತಲೆಕೆಳಗಾದ ವೃಕ್ಷ ಅನ್ನೋ ಕಾಣಿಸ್ತಾ ಇದೆ, ತಲೆಕೆಳಗಾದ ವೃಕ್ಷದಂತೆ ಕಾಣ್ತಾ ಇದೆ. ಹಾಗಲ್ಲ, ಇಲ್ಲಿ ಊರ್ಧ್ವ ಅಂದರೆ ಸಾಕ್ಷಾತ್ ಸರ್ವೋತ್ತಮನಾದ ವಿಷ್ಣು ಅಂತ ಅರ್ಥ. ಆತನೇ ಮೂಲ. ಶಾಖೆಗಳು ಅಂದರೆ ಬ್ರಹ್ಮಾದಿ ಇತರ ದೇವತೆಗಳೆಲ್ಲ ಶಾಖೆಗಳು. ಆ ದೃಷ್ಟಾಂತಕ್ಕೆ ಸಾರ್ಥಕ ಏನು ಅಂದರೆ, ಮೂಲವನ್ನು ಆಶ್ರಯಿಸಿ ರೆಂಬೆಗಳಿರೋ ಹಾಗೆ ಭಗವಂತನಾದ ನಾರಾಯಣನ ಆಶ್ರಯಿಸಿಬಿಟ್ಟು ಇಡೀ ವಿಶ್ವ ಇದೆ ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳೆಲ್ಲ ಆತನ ಅವಲಂಬಿಸಿದ್ದಾರೆ. ಇದು ಅಶ್ವತ್ಥ ವೃಕ್ಷ, ಸದಾ ಬದಲಾಗತಕ್ಕಂಥದ್ದು. ನಿಯಮನ ಮಾಡತಕ್ಕಂಥ ಮೂಲ ಪುರುಷ ಭಗವಂತನಿಗೆ ಬದಲಾವಣೆಯೇ ಇಲ್ಲ. ಅವನ ಆ ಗಗನದಂತೆ ಯಾವಾಗಲೂ ಒಂದೇ ರೀತಿ ಇರತಕ್ಕಂಥವನು. ಗಗನದ ನಿತ್ಯತ್ವಕ್ಕೂ ಕೂಡ ನಿಯಾಮಕನಾದವನು. ಆದರೆ ಇಡೀ ಉಳಿದ ಜಗತ್ತಿನ ಭಾಗವೆಲ್ಲ ಬದಲಾಗತಕ್ಕಂಥದ್ದು. ಜೀವರು ಅಷ್ಟೇ, ಮತ್ತು ಅಮುಕ್ತ ಸಂಸಾರದಲ್ಲಿರ್ತಾರೆ, ಆಮೇಲೆ ಮುಕ್ತರಾಗ್ತಾರೆ. ಒಂದು ಬದಲಾವಣೆ ಇದೆ. ಸಾಧನೆ ಮಾಡ್ತಾ 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 ಮೇಲೆ ಬರ್ತಾರೆ, ಬದಲಾವಣೆ ಇದೆ. ಪುರಂದರದಾಸರು ನವಕೋಟಿ ನಾರಾಯಣನಾಗಿದ್ದಾಗ ಎಂಥ ಒಂದು ಲೋಭಿಗಳಾಗಿದ್ದರು, ಆಮೇಲೆ ನೋಡಿದರೆ ಎಂಥ ಉದಾರಿಗಳಾದರು, ಎಂಥ ಬದಲಾವಣೆ ಐತೆ ಇದೆಲ್ಲ ಕೂಡ. ಮತ್ತು ಅಂಥ ಬದಲಾವಣೆ ಮಾಡಿದಾಗಲೇ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ, ಇವೆಲ್ಲ ಮಾತುಗಳು ಕೂಡ ನಮಗೆ ಬದಲಾವಣೆ ಬೇಕು ಅಂತಲೇ ಹೇಳ್ತಾ ಇರೋದು. ಬದಲಾವಣೆ ಬೇಕು, ಆದರೆ ಒಳ್ಳೆಯದರಿಂದ ಕೆಟ್ಟದ್ದಕ್ಕೆ ಬದಲಾವಣೆ ಆಗಬಾರ್ದು, ಕೆಟ್ಟದ್ರಿಂದ ಒಳ್ಳೆಯದಕ್ಕೆ ಬದಲಾವಣೆ ಆಗಬಹುದು. ಏಕಾದಶಿ ಉಪವಾಸ ಮಾಡ್ತಿದ್ದೆ, ಆಮೇಲೆ ಬಿಟ್ಟುಬಿಟ್ಟೆ ಅಂದರೆ ಬಿಟ್ಟರೆ ಕಥೆ ಮುಗಿದೋಯ್ತು. ಇದು ಭಾರಿ ತಪ್ಪಾಯಿತು. ಮೊದಲು ಮಾಡ್ತಿದ್ದಲೇ ಮಾಡ್ತಿದ್ದೇನೆ ಅಂದರೆ ಅದು ಭಾರಿ ಉತ್ತಮ ಪಕ್ಷ. ಮೊದಲು ಮಾಡದೇ ಇದ್ದ ಬಿಟ್ಟುಬಿಡು, ಈಗ ಮಾಡ್ತೀಯಲ್ಲ ಅದು ಭಾರಿ ಪುಣ್ಯ, ಇನ್ಮೇಲೆ ಅದನ್ನೇ ಉಳಿಸಿಕೋ ಅಂತ ಹೇಳಬೇಕೆ ಹೊರತು ಕೆಟ್ಟದ್ದರಿಂದ ಒಳ್ಳೆಯದಕ್ಕೆ ಬದಲಾಗದ್ರೆ ದುರಂತ, ಒಳ್ಳೆಯದರಿಂದ ಪರಿಹಾರವಾಗ್ತದೆ ಅದರಿಂದ. ಆದರೆ ಇದರಿಂದಾರೆ ದುರಂತ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ. ಕೆಟ್ಟದ್ರಿಂದ ಒಳ್ಳೆಯದಕ್ಕೆ ಬದಲಾಗೋದನ್ನೇ ಅಸತೋಮ ಸದ್ಗ. ಅಸತ್ ಅಂದರೆ ಅಮಂಗಳ ಅಂತ ಅರ್ಥ, ಕೆಟ್ಟದ್ದು ಅಂತ ಅರ್ಥ. ಸತ್ ಅಂದರೆ ಮಂಗಳ ಅಂತ ಅರ್ಥ.
ಆ ರೀತಿಯಲ್ಲಿ ಬದಲಾವಣೆಯಾದಾಗ ನಮ್ಮ ಜೀವನದಲ್ಲಿ ಎಲ್ಲ ವಿಧವಾದ ಮಂಗಳಕ್ಕೆ ಅವಕಾಶ ಉಂಟು. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಜಗತ್ತು ಬದಲಾಗತಕ್ಕಂಥದ್ದು ಅನ್ನೋದು ಮುಖ್ಯವಾದ ಅಂಶ. ಹೋಗಲಿ ನಾಶವಾಗುತ್ತೋ ಅಂದರೆ ನಾಶವಾಗೋದಿಲ್ಲ, ಮತ್ತೆ ಅವ್ಯಯಂ ಅಂಥೇಳಿ ನಾಶವಾಗೋದಿಲ್ಲ, ಯಾವಾಗಲೂ ಇರುತ್ತೆ. ಇದು ಅತ್ಯಂತ ಮೂಲಭೂತವಾದ ವೈಜ್ಞಾನಿಕವಾದ ವಿಚಾರ. ಇವತ್ತು ತತ್ವ ವಿಜ್ಞಾನ ಒಪ್ಪಿಕೊಂಡಿದೆ ಈ ಮೂಲಭೂತವಾದಂತಹ ಈ ಜಗತ್ತಿನ ಒಂದು ಎಸೆನ್ಸ್ ಏನಿದೆಯಲ್ಲ ಅದೆಂದು ಕೂಡ ಡೆಸ್ಟ್ರಾಯ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮ್ಯಾಟರ್ ನಿತ್ಯ ಅಂತ ವಿಜ್ಞಾನ ಒಪ್ಪಿಕೊಂಡಿದೆ. ಎನರ್ಜಿ ನಿತ್ಯ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಏನು ಕೇಳ್ತೇವೆ, ಎನರ್ಜಿ ನಿತ್ಯ. ಈ ಮ್ಯಾಟರ್ ನಿತ್ಯ, ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿರೋದ್ರಿಂದ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳಿದ್ರಿಂದ ನಿತ್ಯ ಅಂತ ಅರ್ಥ. ಭಗವಂತ ಅದನ್ನೇ ಹೇಳ್ತಿರೋದು ಭಗವದ್ಗೀತೆ. ಜಗತ್ತು ನಿತ್ಯ, ಅದು ರೂಪಾಂತರ ಹೊಂದುತ್ತೆ. ಇವತ್ತು ಹಾಲಿದೆ, ಹಾಲು ಮೊಸರಾಯಿತು, ಇವತ್ತು ಹಾಲು ಡೆಸ್ಟ್ರಾಯ್ ಆಗಿದ್ದೇನು, ಆ ರೂಪ ಹೋಯಿತು, ಮೊಸರಿನ ರೂಪ ಬಂತು ಅದಕ್ಕೆ. ಇವತ್ತು 1 ಲೀಟರ್ ಹಾಲು ಹೆಪ್ಪು ಹಾಕಿದರೆ 2 ಲೀಟರ್ ಮೊಸರು ಬರೋದಿಲ್ಲ, ಅದಕ್ಕೆ ಪ್ರಪೋರ್ಷನೇಟಾಗೆ ಬರುತ್ತೆ. ಮತ್ತೆ ನಾವು ಬಿಳಿ ಹಾಲಿಗೆ ಇದಾಕಿದಾಗ ಅದು ಕಪ್ಪಣ್ಣಕ್ಕೆ ಬರೋದಿಲ್ಲ, ಅದು ಗುರುರಲ್ಲಿ ಹಾಗೆ ಬರ್ತಾ ಹೋಗುತ್ತೆ. ಅನಂತರ ಅದು ಮೊಸರು ಬೆಣ್ಣೆ ಕಡದ ಬಿಟ್ಟಾಗ ಮಜ್ಜಿಗೆ ಆಗುತ್ತಲ್ಲ, ಆ ಕ್ವಾಂಟಿಟಿ ಆ ಟೈಪೇ ಇರುತ್ತೆ. ಮತ್ತು ನೀರು ಹಾಕಿದಾಗ ನೀರಿನ ಕ್ವಾಂಟಿಟಿ ಬೇರೆ, ಮೊಸರಿನ ಕ್ವಾಂಟಿಟಿನೇ ಬೇರೆ. ಆಮೇಲೆ ತುಪ್ಪ ಆದಾಗ ಬೆಣ್ಣೆಗೆ ತಕ್ಕಂತೆ ತುಪ್ಪ ಆಗುತ್ತೆ. 1 ಕೆಜಿ ಮೊಸರು ಕೊಟ್ಬಿಟ್ಟು 20 ಕೆಜಿ ಬೆಣ್ಣೆ ತೆಕ್ಕೊಡು ಅಂದರೆ ಸಾಧ್ಯ ಇಲ್ಲ, ಪ್ರಪೋರ್ಷನೇಟಾಗೆ ಬರಬೇಕು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ರೂಪಾಂತರ ಒಪ್ತೇವೆ, ಟ್ರಾನ್ಸ್ಫಾರ್ಮೇಷನ್ ಅಲೋಡ್. ಆದರೆ ದೇವರಿಗೆ ಹಾಗಲ್ಲ, ಟ್ರಾನ್ಸ್ಫಾರ್ಮೇಷನ್ನೇ ಇಲ್ಲ ದೇವರ ವಿಶೇಷ. ಜಡಕ್ಕೆ ಟ್ರಾನ್ಸ್ಫಾರ್ಮೇಷನ್ ಇದೆ, ಜೀವನಿಗೆ ದೇಹದಲ್ಲಿ ಬದಲಾವಣೆ ಇದೆ, ಜೀವ ಜೀವನೇ. ಇದೆಲ್ಲ ಸೂಕ್ಷ್ಮ ತಿಳ್ಕೊಳ್ಳೋದಕ್ಕೆ ತತ್ವಶಾಸ್ತ್ರ ಅಂತ ಕರೆಯೋ. ಭಗವದ್ಗೀತೆಯನ್ನು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ, ಬ್ರಹ್ಮವಿದ್ಯೆ ಯೋಗಶಾಸ್ತ್ರ ಅಂತ ಕರೆದಿದ್ದಾರೆ. ಕಾಲೇಜ್ ಓಪನ್ ಆಗುತ್ತೆ, ಪಚ್ಚತಾ ಪ್ರಕಾರ ಟೈಮ್ ಟೇಬಲ್ಲು ಅದು ಎಲ್ಲ ಶುರುವಾಗಿದ್ದೇನೆ. ಎಲ್ಲ ಸಿಲೆಬಸ್ ಬದಲಾಗುತ್ತೆ, ಟೈಮ್ ಟೇಬಲ್ ಶುರು ಎಲ್ಲ ಶುರುವಾಗುತ್ತೆ. ಅದೇ ವಿದ್ಯಾರ್ಥಿಗಳಿದ್ದರೆ ಫಜೀತಿ ಆಗುತ್ತೆ ಅಷ್ಟೇ. ಪ್ರತಿ ವರ್ಷ ಅದೇ ವಿದ್ಯಾರ್ಥಿಗಳು ಅದೇ ಕ್ಲಾಸ್ ಆಗಿಬಿಟ್ರೆ ಅಡ್ಮಿಷನ್ ಆಗೋದೇ ಇಲ್ಲ ಮತ್ತೆ ಯಾರು ಕೂಡ. ಆ ಬ್ಯಾಚ್ ಹೋಗ್ತಾ ಇರ್ತೀವಿ, ಇನ್ನೊಂದು ಬ್ಯಾಚ್ ಬರ್ತಾನೆ ಇರುತ್ತೆ. ಆ ಕಾಲೇಜ್ ಡೆವಲಪ್ ಆಗ್ಬೋದು, 100 ವಿದ್ಯಾರ್ಥಿಗಳು 1000 ಆಗಬಹುದು, ಅದು ಬಂದು ಬದಲಾವಣೆ ಆಗ್ತಾನೆ ಇರ್ತಾರೆ. ಇದನ್ನು ಕಣ್ತೇ ಕಾಡುತ್ತೆ. ಬಿಲ್ಡಿಂಗ್ ಹಳೇದಾಯಿತು, ಹೊಸ್ತು ಮಾಡೇ ಮಾಡುತ್ತೆ. ಚಿಕ್ಕ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಆಗೇ ಆಗುತ್ತೆ. ಆ ದೃಷ್ಟಿಯಿಂದ ಇದಕ್ಕೆ ಅಶ್ವತ್ಥ, ನಾಳೆ ಇವತ್ತಿದ್ದಾಗಿರೋದಿಲ್ಲ, ಒಳ್ಳೆಯ ಶಾಸ್ತ್ರೀಯ ಕಾವ್ಯಮಯವಾದಂಥ ನಿರೂಪಣೆ. ಅಶ್ವವತ್ ಚಂಚಲತ್ವತಃ, ಕುದುರೆಯಂತೆ ಚಂಚಲ ಸ್ವಭಾವದ ಜಗತ್ತು ಸದಾ ಬದಲಾವಣೆ ಆಗ್ತಾನೇ ಇರುತ್ತೆ. ಆದರೆ ಒಟ್ಟು ನಾಶ ಇದಕ್ಕಿಲ್ಲ, ಇದರ ಮೂಲ ಭಗವಂತ. ಅದರ ಜೊತೆಗೆ ಮತ್ತೊಂದು ಅಂಶ ಹೇಳುತ್ತಾರೆ, ಛಂದಾಂಸಿ ಯಶ್ಯ ಪರ್ಣಾನಿ. ಈ ವೃಕ್ಷ ಅಂದಮೇಲೆ ಬುಡ ಇದೆ, ಶಾಖೆಗಳು ಹೇಳಿದರು, ಇದಕ್ಕೆ ಎಲೆಗಳು ಬೇಕಲ್ಲ ಅಂದರೆ ಎಲೆಗಳಿವೆ. ಛಂದಾಂಸಿ ಯಶ್ಯ ಪರ್ಣಾನಿ, ವೇದಗಳೇ ಇದಕ್ಕೆ ಎಲೆಗಳು ಅಂತ ಕರೆದು. ವೇದಗಳೇ ಇದಕ್ಕೆ ಎಲೆಗಳು ಅಂದರೆ ವೇದಾಧ್ಯಯನ ಮಾಡಿ ಜಗತ್ತನ್ನು ಅರ್ಥ ಮಾಡಿಕೊಂಡ್ರೆ ಆಗ ಎಲೆಗಳನ್ನು ಇರೋ ಮರ ಅದಾಗಾಯಿತು. ಯಾರು ವೇದಾದಿಶಾಸ್ತ್ರ ತಿಳಿದಿಲ್ಲ ಅವರಿಗೆ ಮರ ಇದೆ ರೆಂಬೆ ಇದೆ, ಅದಕ್ಕೆ ಎಲೆಗಳೇ ಇಲ್ಲ, ಒಣಗೋಗುತ್ತೆ ಅಂತ ಅರ್ಥ. ಒಣಗೋಗುತ್ತೆ, ಅದರಿಂದಾಗಿಯೇ ಎಲೆಗಳಿವೆ ಅಂದರೆ ಬೀಜ ಹಾಕಿದ ಬೆಳೀತು, ಎಲೆಗಳು ಕಾಣಿಸ್ಕೊಂಡು ಖುಷಿಯಾಯಿತು, ಇನ್ನು ಅದು ಬದುಕಿದೆ, ಮುಂದೆ ದೊಡ್ಡ ಫಲ ಕೊಡುತ್ತೆ ಅಂತ. ಬೆಳೀತಾ 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 ಹೋಗುತ್ತೆ, ರೆಂಬೆಗಳು ಹೆಚ್ಚಾಗುತ್ತೆ, ಎಲೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗುತ್ತೆ, ಚಿಗುರು ಬರುತ್ತೆ, ಮುಂದೆ ಫಲಕ್ಕೆ ಸೂಚನೆ ಅದು. ಒಂದು ಅದು ಬಿತ್ತಿದ ತಕ್ಷಣ ಫಲ ಬರೋದಿಲ್ಲ, ಸ್ಟೆಪ್ಸ್ ನೋಡ್ತಾ ಹೋಗ್ತಾರೆ, ಅದು ಅಂಕುರ ಹೊಡೆಯೋದು, ಮುಂದೆ ಬೆಳೆಯೋದು, ಎಲ್ಲ ಸ್ಟೆಪ್ಸ್ ಅವು. ವೇದಗಳು ಎಲೆಗಳಂತೆ ಇರದೆ, ಎಲೆಗಳಿಂದ ಮುಂದೆ ಫಲ ಹೇಗೆ ಬರುತ್ತೋ, ವೇದಗಳಿಂದ ಮುಂದೆ ಜ್ಞಾನ ಫಲ ಬರೋದರಿಂದ ಎಲೆಗಳನ್ನು ಫಲ ವೇದಗಳನ್ನು ಪರ್ಣಗಳು ಅಂತ ಕರೆದಿದ್ದಾರೆ. ಅದನ್ನು ವಿವರಣೆ ಮಾಡ್ತಾರೆ ಭಾಷ್ಯದೊಳಗೆ. ವೇದಗಳು ಪರ್ಣಖ್ಯಾತಕ್ಕೆ ಅಂದರೆ ಎಲೆ ಇಲ್ಲದ ಇವತ್ತು ಫಲ ಬರಲಿಕ್ಕೆ ಸಾಧ್ಯ ಇಲ್ಲ, ವೇದ ಇಲ್ಲದೇ ಜೀವನದ ಫಲ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ವೇದಗಳನ್ನು ಪರ್ಣಗಳು ಪರ್ಣಗಳು ಅಂತ ಕರೆದು. ಛಂದಾಂಸಿ ಯಶ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಜಗತ್ತನ್ನು ಹೇಗೆ ಈಗ ತಿಳ್ಕೊ ಅರ್ಥ ಮಾಡ್ಕೋತಾನಲ್ಲ ಅವನು ವೇದ ಬಲ್ಲವನು ಅಂತ. ಯಾಕೆ ವೇದದಲ್ಲಿ ಇದನ್ನು ಹೇಳಿರೋದ್ರಿಂದ ಇದನ್ನು ತಿಳ್ಕೊಂಡ್ರೆ ವೇದ ತಿಳ್ಕೊಂಡಾಗುತ್ತೆ ಅಂತ. ಈಗ ಜ್ಯೂಸ್ ಕುಡಿದ್ರೆ ಹಣ್ಣು ತಿಂದಾಗುತ್ತೆ, ಅದಕ್ಕೆ ಆ ಸಾರವೆಲ್ಲ ಜ್ಯೂಸ್ನಲ್ಲಿ ಬಂದಿರೋದ್ರಿಂದ ಅದನ್ನು ಕುಡಿದ್ರೆ ಹಣ್ಣು ತಿಂದಾಗ ಹೇಗಾಗುತ್ತೋ. ಇವತ್ತು ವೇದವೆಲ್ಲ ಗೀತಾಮೃತ ಅಂತ ಕರೆದರು. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹಸುವಿನ ಹಾಲಿನಲ್ಲಿ ಹಸುವಿನ ಮೂಲಭೂತವಾದಂತಹ ಏನು ಒಂದು ಸಾರ ಇದೆ, ಆ ಶಕ್ತಿ ಕೊಡತಕ್ಕಂಥದ್ದೆಲ್ಲ ಸೇರಿಕೊಂಡು ಬಂದಿರುತ್ತೋ. ಹಾಗೆ ಭಗವದ್ಗೀತೆ ಅಮೃತ, ಉಪನಿಷತ್ತುಗಳು ಗೋವುಗಳು ಒಂದು ಕರೆದ್ರಿಂದ ಅರ್ಥ ಆಗುತ್ತೆ. ಇದು ಎಷ್ಟು ಸರಿಯಾದ ಮಾತು ಅಂದರೆ ಕಠೋಪನಿಷತ್ತಿನಲ್ಲಿ ಶೋಕಗಳು ಹೀಗೆ ಬರುತ್ತೆ. ಜಗತ್ತಲ್ಲಿ ವೃಕ್ಷ ಅಂತಲೇ ಕರೆದು ಕಠೋಪನಿಷತ್ತಿನಲ್ಲಿ, ಅದರ ವಿವರಣೆ ಇದೆ. ಅದಕ್ಕೇ ಉಪನಿಷತ್ತಿನ ಸಾರ ಅಂತ ಕರೆದಿದೆ. ಭಗವದ್ಗೀತೆಯ ಎಷ್ಟೋ ಶ್ಲೋಕಗಳು ಉಪನಿಷತ್ತಿನ ಕೆಲವು ಶ್ಲೋಕಗಳ ಸ್ವಲ್ಪ ಬದಲಾವಣೆ ಮಾತ್ರ ಕಂಡ ಕಾಣುತ್ತಷ್ಟೇ ಹೊರತು ಮೂಲತಃ ಅಲ್ಲಿಯ ಶ್ಲೋಕಗಳಿದ್ದಾಗೆ ಇರೋದು. ಅದಕ್ಕೆ ಅದನ್ನು ಉಪನಿಷತ್ತಿನ ಸಾರಭೂತವಾದಂಥ ಅಮೃತ ಅಂತ ಕರೆದಿತ್ತು. ಛಂದಾಂಶಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈಗ ತಿಳಿದವನು ವೇದವಲ್ಲವನು. ಇನ್ನು ಮುಂದುವರೆಸ್ತಾರೆ. ಇದಕ್ಕಿನ್ನೂ ಅನೇಕ ಅರ್ಥಗಳು. ಊರ್ಧ್ವಮೂಲ ಮಥಶಾಖಂ, ಮೇಲೆ ಬುಡ, ಕೆಳಗೆ ಶಾಖೆಗಳು, ಅಂದರೆ ಜಗತ್ತು ಹೀಗೆ ಬೆಳೆದು ಬಂದಿದೆ ಅಂತ ಅರ್ಥ. ಸರ್ವೋತ್ತಮನಾದ ಭಗವಂತ ಇದಕ್ಕೆ ಮೂಲ ಕಾರಣ, ಆದರೆ ಜಗತ್ತು ಬೆಳೆದು ಬರ್ತಾ ಇದೆ. ಇದನ್ನು ಎಲ್ಲಿ ಕಾಣ್ತೇವೆ ಗೊತ್ತೇನು? ವಂಶವೃಕ್ಷಗಳನ್ನು ಬರೀತಾರಲ್ಲ, ಹೇಗೆ ಬರೀತಾರೆ ಗೊತ್ತೇನು? ಕೆಳಗಿನಿಂದ ಮೇಲೆ ಬರೆಯೋದಿಲ್ಲ, ಮೇಲಿಂದ ಕೆಳಗೆ ಬರೀತಾರೆ. ಮೇಲೆ ಅವರು ಹೆಸರಾಕಿಬಿಟ್ಟು ಹೇಗೆ ಮುಂದೆ ಬ್ರಾಂಚಸ್ ಬಂತು ಶುರುವಾಗ್ತದೆ. ಆ ರೀತಿ ಬಂದಾಗ ಮೂರು ಜನ ಮಕ್ಕಳು ಮತ್ತೆ ಡೆವಲಪ್ ಆಯಿತು, ಅವ್ರಿಗೊಬ್ಬೊಬ್ಬರು ಮೂರು ಮಕ್ಕಳು ಮತ್ತೆ ಬೆಳೀತಾ ಹೋಯ್ತು. ಹಾಗೆ ಸೂರ್ಯವಂಶದ, ಚಂದ್ರವಂಶದ, ಈ ರಾಜವಂಶಾವಳಿಯನ್ನು ಭಾಗವತ ಪುರಾಣ ಏನು ಕೊಡುತ್ತೆ, ಮಹಾಭಾರತ ಹರಿವಂಶಗಳೇನು ಕೊಡುತ್ತೆ, ಅದನ್ನೆಲ್ಲ ನಾವು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ವೃಕ್ಷ ಆಗಿಬಿಡುತ್ತವೆ. ಕರೆಕ್ಟಾಗಿ ಮೂಲ ಮೇಲಿರುತ್ತೆ, ಕೆಳ ರೆಂಬೆಗಳಿರುತ್ತೆ. ಅನಂತರದವರು ರೆಂಬೆಗಳು, ಮೊದಲಿನವರು ಮೂಲ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಬರಬೇಕು. ಸೊ ಮೊದಲು ಯಾರನ್ನ ಹಾಕಬೇಕಾಗಿದ್ರೆ ಊರ್ಧ್ವ ಮೂಲಂ, ದೇವರನ್ನು ಮೊದಲು ಸೇರಿಸಬೇಕು. ನಾರಾಯಣದ ಬ್ರಹ್ಮದೇವರ ಸೃಷ್ಟಿ, ಅವರಿಂದ ರುದ್ರಾದಿ ದೇವತೆಗಳ ಸೃಷ್ಟಿ, ಮತ್ತು ದಕ್ಷ ಪ್ರಜಾಪತಿ ಪ್ರಜಾಪತಿಗಳ ಸೃಷ್ಟಿ, ಅವರಿಂದ ಪ್ರಜಾವೃದ್ಧಿ, ಅದು ಬ್ರಹ್ಮದೇವರ ಉಪಮಗಳು ಮಕ್ಕ ಪರೀಚಿ, ಅವರ ಮಕ್ಕಳೇ ಕಶ್ಯಪರು, ಕಶ್ಯಪರಿಗೆ ದ್ವಿತೀಯ ಅದಿತಿ ಮೊದಲಾದಂತಹ ಅನೇಕ ಪತ್ನಿಯರು, ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆ ದೇವತೆಗಳು, ಧನುವಿನ ಮಕ್ಕಳು ದಾನವರು, ಸುರಸೆಯ ಮಕ್ಕಳು